ஸ்ரீஸ்தித்தியப்பேஹானிதிருஷிதமோபந்த மோட்சாஸ்யஸ்மாத் அஸ்ய ஸ்ரீபிரம்மருதிரப்பிரபுதிசுரநரத்வீஷத்வாத்மகஸ்ய விஷ்ணோர்வஸ்தாஸ்தமஸ்தாஹ சகடகுணநிதிஹி சர்வதோஷவ்யபேதஹ பூர்ணானந்தோ அவ்யயோ யோ குருரபி பரமஹ சிந்தயேதம் மஹாந்தம் ஹெளிதரோ த்ருஷ்ட்வா ஸ்த்ரீயம் தேவமாயாம் தத்பாவைஹி அஜிதேந்திரியஹ பிரலோபிதஹ பதத்யந்தே தமசி அக்னௌ பதங்கவத். பரமாத்மா சிருஷ்டி மாடிரோ மாயேதோ அதரல்லி நிஸ்ஸாரவாத வஸ்துவில் சசார கண்டாக மாட்டானே. ஆ ஹொத்தில் ஜிதேந்திரியனாகிருபேக்கு சோல்பாரதோ. சோத்து பிட்டரெ ஆ பதங்க தான் ஆஹார அந்த தெரிக்கொண்டு பெங்கியல்லி ஆகி பிடுத்தோ ஆக நாசி ஆகிபிடுத்தானே. ராவணாதி ஒள்ளே துஷ்டாந்த அதுக்கு. துஷ்டுவா ஸ்திரீயம் தேவமாயாம் தேவ சிருஷ்டி மாடிற மாயை கெல்லபேக்கு. அதன ப்ராப்ளம் கொடுது அதுக்கோஸ்கர சால்வ் மாடக்கே ஹொரத்து வாபஸ் கொட்டோலக்கல்ல. ದೇವರು ಇವೆಲ್ಲ ಪ್ರಾಬ್ಲಮ್ಸ್ ಟೈಪ್ ಕೊಡ್ತಾರೆ, ನಾ ಗೆಲ್ಲಬೇಕು ಅಂತ ಅರ್ಥ. ಪತಂಗದಂತೆ ನಾವು ಹಾಳಾಗಬಾರ್ದು ಅಂತ ತಿಳ್ಕೊಂಡು ನಾವು ಕಲಿತು ಅಂತ ಒಳ್ಳೆ ಮಾತನ್ನು ಹೇಳ್ತಾರೆ. ಅಂದರೆ ಹಾಳಾಗ ಕೆಲಸ ಸೂಯಿಸೈಡಲ್ ಅಪ್ರೋಚ್ ಯಾವಾಗಲೂ ಇರಬಾರದು ಅಂತ ಅರ್ಥ. ಆ ಸೂಯಿಸೈಡಲ್ ಅಪ್ರೋಚ್ ಅದು ಮಾಡ್ತಿರೋದೇನು ಕೈಕಾಲು ಮುರ್ಕೊಂಬೋದಿಲ್ಲ, ಪತಂಗ ಏನಾಗುತ್ತದ ಸತ್ಯ ಹೋಗಿಬಿಡುತ್ತಾ. ಆದ್ದರಿಂದ ಈ ರೀತಿಯಾದ ಸ್ತ್ರೀಮೋಹಾಶಕ ದೂರ ಇರಬೇಕು ಅಂತ ಪತಂಗದಿಂದ ನಾನು ಕಲಿತುಕೊಂಡೆ ಅಂತ ಹೇಳಿದರು. ಮುಂದೆ ಯು ಅದನ್ನೇ ಎಕ್ಸ್ಪ್ಲೇನ್ ಮಾಡ್ತಾರೆ. ಮತ್ತೆ ಯೋಷಿತ್ಸು ತಲ್ಪ ಆಭರಣ ಅಂಬರಾದಿ ದ್ರವ್ಯೇಷು ಮಾಯಾರತಿತೇಷು ಮೂಢಃ ಪ್ರಲೋಭಿತಾತ್ಮ ಹಿ ಉಪಭೋಗ ಬುದ್ಧ್ಯಾ ಪತಂಗವನ್ನಶ್ಯತಿ ನಷ್ಟದೃಷ್ಟಿ. ಅದೇ ದೃಷ್ಟ ಅಂತಲೇ ಎಕ್ಸ್ಪ್ಲೇನ್ ಮಾಡಿದರು. ಅಲ್ಲಿ ಸ್ತ್ರೀ ಮಾತ್ರ ಹೇಳಿದರು, ಎಲ್ಲ ಸೇರಿಸಿಬಿಡ್ತಾರೆ ಇಲ್ಲಿ. ಯೋಷಿತ್ಸು ತಲ್ಪ ಆಭರಣ ಅಂಬರಾದಿ ದ್ರವ್ಯೇಷು, ಬರೀ ಸ್ತ್ರೀ ಮೋಹ ಅಷ್ಟೇ ಅಲ್ಲ, ತಲ್ಪ ಆಭರಣ ಅಂಬರ. ತಲ್ಪ ಅಂದರೆ ಹಾಸಿಗೆ, ಆಭರಣ ಅಲಂಕಾರ ಪದಾರ್ಥಗಳು, ಅಂಬರ ವಸ್ತ್ರ, ಇವೆಲ್ಲವೂ ಕೂಡ ಮನುಷ್ಯನ ಭಾರಿ ಅಟ್ರ್ಯಾಕ್ಟ್ ಮಾಡುತ್ತೆ. ಆದರೆ ಇವೆಲ್ಲ ಮಾಯಾರತಿತೇಶು, ಮಾಯಾ ಅಂದರೆ ಪ್ರಕೃತಿ, ಇವೆಲ್ಲ ಮೆಟೀರಿಯಲ್ ಥಿಂಗ್ಸ್. ಆದ್ದರಿಂದ ಇವು ಎಟರ್ನಲ್ ಅಲ್ಲೇ ಅಲ್ಲ, ಆದ್ದರಿಂದ ಏನು ಮಾಡಬೇಕೋ ಆ ಕಡೆ ಗಮನ ಕೊಡಬಾರದು. ಅರ್ಥ ಆಯ್ತಾ? ಇವೆಲ್ಲ ಸ್ಪಿರಿಚುವಲ್ ಅಲ್ಲ, ಇವೆಲ್ಲ ಏನಿವೆಲ್ಲ ಮೆಟೀರಿಯಲ್. ಇವು ಮೆಟೀರಿಯಲ್ ಹ್ಯಾಪಿನೆಸ್ ಇದು ನೋ ಹ್ಯಾಪಿನೆಸ್. ಆದ್ದರಿಂದ ಅದಕ್ಕೋಸ್ಕರ ಭಾರಿ ಕಷ್ಟಪಡಲಿಕ್ಕೆ ಹೋಗಬಾರ್ದು. ಮಾಯಾರತಿತೇಶು ಮೂಢಃ ಪ್ರಲೋಭಿತಾತ್ಮ, ಆದರೆ ಏನಿಲ್ಲ, ತಿಳುವಳಿಕೆ ಇಲ್ಲ ಇವನಿಗೆ. ಪ್ರಲೋಭಿತಾತ್ಮ, ಪ್ರಲೋಭ ಲೋಭ ಪ್ರಲೋಭ ವಿಶೇಷ ಅಟ್ರಾಕ್ಷನ್ ಇಟ್ಕೊಂಡ್ಬಿಟ್ಟು ಅದಕ್ಕೋಸ್ಕರ ಏನು ಮಾಡ್ತಾನೆ, ಪ್ರಾಣನೇ ಕಳ್ಕೊಂಡ್ಬಿಡ್ತಾನೆ. ಉಪಭೋಗ ಬುದ್ಧ್ಯಾ, ಆ ಭಾರಿ ಉಪಭೋಗ ಅಂತ ತಿಳ್ಕೊಂಡ್ರೆ ಉಪಭೋಗ ಅಲ್ಲ ಅದು. ಪತಂಗವನ್ನು ನಶ್ಯತಿ ನಷ್ಟದೃಷ್ಟಿ, ಪತಂಗವತ್ ನಶ್ಯತಿ, ನಾನು ಏನಿಲ್ಲ, ತಿಳುವಳಿಕೆ ಇಲ್ಲ, ಪತಂಗಕ್ಕೆ ತಿಳುವಳಿಕೆ ಇಲ್ಲ, ಸತ್ತೋಯ್ತು. ಇವನು ತಿಳುವಳಿಕೆ ಇಲ್ಲ, ನಾಶ ಆಗ್ತಾನೆ. ಇವಳ ಬಗ್ಗೆ ತುಂಬ ಜನ ಭಾರಿ ಎಫರ್ಟ್ಸ್ ಹಾಕ್ತಾರೆ ಇವಕ್ಕೆಲ್ಲ. ಆದರೆ ಇವೆಲ್ಲ ಇಷ್ಟೆಲ್ಲ ಮಾಡಿರ್ಕೊಂಡು ಏನು ಉಪಯೋಗ ಕೊನೆಗೆ, ವೇಸ್ಟ್ ಅದು. ಅದು ಯಾವುದು ನಿತ್ಯನೋ ಅದಕ್ಕೆ ಎಫರ್ಟ್ಸ್ ಹಾಕಬೇಕು, ಯಾವುದು ಸ್ಪಿರಿಚುವಲ್ಲೋ ಅದಕ್ಕೆ ಎಫರ್ಟ್ಸ್ ಹಾಕಬೇಕು. ಜ್ಞಾನಕಾರ್ಯ ಏನೋ ಯಾತಕ್ಕೆ ಶ್ರೇಷ್ಠ ಅಂದರೆ ಸ್ಪಿರಿಚುವಲ್ ಅದು. ಅರ್ಥ ನಮಗೆ ಗೊತ್ತಾಗುತ್ತೆ, ಜ್ಞಾನಕಾರ್ಯವನ್ನು ಇನ್ನೂ ಏನೇ ಇಲ್ಲ, ಸ್ಪಿರಿಟ್ ಲಿಂಕ್ ಆಗ್ತದೆ ಅದು, ಅದಕ್ಕೆ ಜ್ಞಾನಕಾರ್ಯ ಶ್ರೇಷ್ಠ. ಉಳಿದೆಲ್ಲ ಏನವು ಜ್ಞಾನಕಾರ್ಯ ಅಲ್ಲದ್ದೆಲ್ಲ ಏನೋ ಜಲಪದಾರ್ಥಗಳು. ಜ್ಞಾನಕಾರ್ಯಕ್ಕೆ ಲಿಂಕ್ ಕೊಟ್ಟರೆ ಪರವಾಗಿಲ್ಲ, ಲಿಂಕ್ ಕೊಡದೆ ಹೋದರೆ ಏನವು ವೇಸ್ಟವು. ಅದಕ್ಕಾಗಿ ಉಪಭೋಗ ಬುದ್ಧಿಯ ಪ್ರಲೋಭಿತ, ಪ್ರಲೋಭಿತ ಆತ್ಮ ಅಂದರೆ ಮನಸ್ಸು, ಪ್ರಲೋಭನೆಗೆ ಒಳಗಾಡಿದ ಮನಸ್ಸಿನವನಾಗಿ ಪತಂಗವತ್ ನಶ್ಯತಿ. ನಷ್ಟದೃಷ್ಟಿ ಅಂದರೆ ಎರಡರ್ಥ, ಅವನಿಗೆ ತಿಳುವಳಿಕೆ ಇಲ್ಲ, ತಿಳುವಳಿಕೆ ಮರ್ತು ಹೋಗೋದು ಎರಡನೇದು. ಗೊತ್ತಿಲ್ಲದೆ ಹೋದರೂ ತಪ್ಪೆ, ಆ ಜ್ಞಾಪಕ ಬರದೆ ಹೋದರೂ ತಪ್ಪೆ. ನಷ್ಟ ಅಂದರೆ ನಶ್ಯದರ್ಶನೆ ಅಂತಿರೋದು, ಜ್ಞಾನ ಮರೆತರೂ ಅಪಾಯ ಉಂಟು. ಆ ಕಾಲ ಒಳ್ಳೆಯ ಎಕ್ಸ್ಪರ್ಟ್ ಎಲೆಕ್ಟ್ರಿಷಿಯನ್ ಅವನು, ಆ ಕಾಲಕ್ಕೆ ಬೆನ್ ಶಿಚ್ ಆಫ್ ಮಾಡಿಲ್ಲ, ಮರ್ತೆ ಬಿಟ್ಟಿದ್ದನು, ಗೊತ್ತಾಯ್ತಾ? ಮರವಿನಿಂದ ಪ್ರಾಣ ಕಳ್ಕೊಂಡ. ಇನ್ನೊಬ್ಬನಿಗೆ ಆ ನೋಡಿ ತೆಗಿಬೇಕು ಅಂತಲೇ ಗೊತ್ತಿಲ್ಲ, ಅವನು ಅಜ್ಞಾನಿ. ಅವನು ಅಜ್ಞಾನಿಗೂ ಅಪಾಯ ತಪ್ಪಿದ್ದಲ್ಲ, ಮರೆತವನಿಗೂ ಅಪಾಯ ತಪ್ಪಿದ್ದಲ್ಲ. ಆದ್ದರಿಂದ ಎಂದು ಜ್ಞಾನವನ್ನು ನಾವು ಅಪ್ಲೈ ಮಾಡ್ಕೋಬೇಕು. ಅದು ಥಿಯರಿ ಬರೀ ಮನಸ್ಸಿನ ನೋಡಿದ ತಕ್ಷಣ ಹೋದ ಅಪಾಯ, ಕರೆಂಟ್ ಶಾಕ್ ಹೊಡೆಯುತ್ತೆ ಗೊತ್ತಿರಿ ಅಂತ ಕೈ ಟ್ರೈನ್ ಇರ್ತ ಅದರೊಳಗೆ ತಿಳ್ಕೊಳ್ತಾ ತಿಳ್ಕೊಂಡಿಲ್ಲ, ನಾನು ದೂರ ಇರಬೇಕು. ಮುಂದಿನ ಪಾಯಿಂಟ್ ಇವಕ್ಕೆ ನಾವು ಪ್ರಲೋಭನೆ ಒಳಗಾಗಬಾರದು ಅಂತ ಅರ್ಥ. ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ತಸ್ಮಿನ್ ದೃಷ್ಟ ದೇವಸ್ಯ ಮಾಯಾ, ಮೊದಲು ನಿನ್ನ ಒಂದು ಸ್ಟೇಜ್ ಬಂದಿತ್ತಾಗಲೇ. ಸರ್ವವಿಧಂ ಪ್ರಮಾಣ ಸಿದ್ಧಂ ಸ್ವಾಧೀನಂ ಸತಿತಿ ಪ್ರೋಕ್ತಂ ಪರಾಧೀನ ಮಸಸ್ಮೃತಂ. ಯಾವುದು ನಮ್ಮ ಕೈಯಲ್ಲಿದೆ ಏನಂತಾರೆ ಅದನ್ನು ಸತ್ ಅಂತಾರೆ, ಯಾವುದು ಕೈಯಲ್ಲಿಲ್ಲ ಅಂದ ಏನಂತಾರೆ ಅಸತ್, ಐ ಆಮ್ ಹೆಲ್ಪ್ಲೆಸ್ ಅಂತಾರಲ್ಲ ಹಾಗೆ. ಅವನ ಕೈಯಲ್ಲಿ ಫೈಲ್ ಇದೆ, ಅವನು ಸೈನ್ ಮಾಡೋಂಗಿಲ್ಲ, ಏನದು ಐ ಕಾಂಟ್ ಹೆಲ್ಪ್ ಅಂತ. ಇದೆ ಪೆನ್ ಇದೆ ಇಂಕ್ ಇದೆ ಮಾಡಯ್ಯ ಅಂತ ಕೇಳಿದರೆ ಅದು ಸಾಧ್ಯ ಇಲ್ಲ. ಅದಕ್ಕೆ ಸ್ವಾಧೀನವಾದದ್ದು ಸತ್ತು, ಪರಾಧೀನವಾದ್ದು ಅಸತ್ತು. ರಾತ್ರಿ 12 ಗಂಟೆಗೆ ಅವನೋ ಬರ್ತಾನೆ, ಅರ್ಜೆಂಟ್ ದುಡ್ಡು ಕೊಡಿ ಬರಕ ಅಂತ ಕೇಳಿ, ದುಡ್ಡಿದೆ ಬ್ಯಾಂಕಲ್ಲಿ ಇದೆ, ಹತ್ರ ದುಡ್ಡಲ್ಲಿ ಇಲ್ಲ, ನಾನು ದುಡ್ಡಿಲ್ಲ ಅಂದ್ಬಿಡ್ತಾನೆ. ಆ್ಯಕ್ಚುಲಿ ಅವ್ನು ದುಡ್ಡಿದೆ, ಅವ್ನು ಕೇಳಿದಕ್ಕಿಂತ ಜಾಸ್ತಿ ದುಡ್ಡಿದೆ, ಬಟ್ ಅವನಿಲ್ಲ ಅಂತ ಸುಳ್ಳು ಹೇಳ್ತಾ ಇಲ್ಲ, ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಈಗ ಅದನ್ನು ತೊಗೊಳಕ್ಕೆ ಸಾಧ್ಯ ಇಲ್ಲ, ಬ್ಯಾಂಕ್ ಓಪನ್ ಆಗಬೇಕು, ಆ ವರ್ಕಿಂಗ್ ಅವರ್ಸೇ ಬರಬೇಕು, ಆಗ ತರಬೇಕು. ಅದಕ್ಕಿಂತ ಮುಂಚೆ ಅಂದರೆ ಇಲ್ಲ, ಇದ್ರೂ ಇಲ್ಲ ಅಂತ ಅರ್ಥ. ಕೆಲವರು ಡಾಕ್ಯುಮೆಂಟ್ ಮನೆಯಲ್ಲಿದೆ ಅಂತ ಏನು ಮಾಡಬೇಕು, ತಗೊಂಡು ಅದನ್ನ ಮನೆಯಲ್ಲಿದೆ, ಮನೆ ಮನೆಯಲ್ಲೇ ಕೂತಿರು ಬರಬೇಡ ಅಂತ ಹೇಳ್ತಾರೆ. ಟಿಕೆಟ್ ಬರ್ತವೆ ಮನೆಯಲ್ಲಿದೆ ಟಿಕೆಟ್ ಅಂತ ಕೇಳಿದರೆ ಬಿಟ್ಬಿಡ್ತಾರೆ. ಎಲ್ಲರೂ ಆಗಿರೋದಕ್ಕೂ ಗತಿಯಾರ ಆಗಬೇಕು, ಇವತ್ತು ಮನೆಯಲ್ಲಿದೆ ಅಂತ ಹೇಳಿದರೆ. ಅಲ್ಲಿಲ್ಲದೆ ಹೋದರೆ ಇದ್ರೂ ಅವಾಗ ಏನು ಮಾಡ್ತಾನೆ, ಒಳ್ಳೆಯವನು ಇನ್ನೊಂದು ಟಿಕೆಟ್ ತೊಗೊಂಡ್ಬಿಡು ಸಾಕು ಅಂತ ಹೇಳ್ತಾರೆ. ಇಲ್ಲದೆ ಹೋದರೆ ನಿಮಗೆ ಕೇಸ್ ಹಾಕ್ಬೇಕಾಗ್ತದೆ. ಏನು ಮಾಡ್ಬೇಕು ಅವನಾಗ, ಬೈಕೊಂಡು ಇನ್ನೊಂದು ತೊಗೊಳ್ಳೋದು ಸಕ್ಷೇಮ. ಮನೆ ಇದೆ ಅಂತ ಸಾಧಿಸೋದ್ರ ಬದಲು ಏನು ಮನೆಯಲ್ಲಿ ಇತ್ತು ಪ್ರೂವ್ ಮಾಡಿದ್ರೂ ಉಪಯೋಗ ಇಲ್ಲ. ಯಾತಕ್ಕೆ ಪ್ರೂವ್ ಮಾಡೋತ್ತಿ ವೆಹಿಕಲ್ ಹೋಗಿ ಆಗಿರುತ್ತೆ ಅಂದೋಣ. ಅವ್ನು ಪ್ರೂವ್ ಮಾಡೋತ್ತಿ ಆಳಿಗೆ ಪ್ರೂವ್ ಮಾಡೋವರೆಗೂ ಬಿಡೋದಿಲ್ಲ. ಪ್ರೂವ್ ಮಾಡೋಕ್ಕೆ ಸಾಧ್ಯ ಇಲ್ಲ. ತಿಂತಿದ್ರೆ ಟಿಕೆಟ್ ತಂದು ತೋರಿಸ್ಬೇಕು, ಬೇರೆ ದಾರಿ ಇಲ್ಲ. ತರೋಕ್ಕೆ ಸಾಧ್ಯ ಇಲ್ಲ ಅಂದರೆ ವೇಸ್ಟ್, ಅದು ದುಡ್ಡು ಹೋಯ್ತು ಅದು ಹೋಯ್ತು. ಅದಕ್ಕೆಂದೂ ಕೂಡ ಏನು ಮಾಡಬಾರ್ದು, ಇದ್ದರೂ ಇಲ್ಲದಂತೆ ಆಗೋದು ಯಾವುದು ಅಂದರೆ ಪರಾಧೀನವಾದಾಗ. ಸೊ ಜಗತ್ತನ್ನು ಇಲ್ಲ ಅಂತ ಯಾತಕ್ಕೆ ಕರೀತಾರೆ ಅಂದರೆ ನಮ್ಮ ಕೈಲಿ ಇಲ್ಲ ಆದ್ರಿಂದ ಜಗತ್ತು ಅಸತ್. ಇದನ್ನು ಬಿಟ್ಕೊಂಡು ಏನು ಹೇಳಿ ಇಲ್ಲೇ ಇಲ್ಲ, ನಮ್ಮ ಅಧೀನದಲ್ಲಿಲ್ಲ ಅಂತ ಅರ್ಥ. ಅದು ಯಾರ್ಯಾರು ಯೋಶಿತ್ತು ತಲ್ಪ ಆಗದ್ದು ಯಾವುದೋ ನಮ್ಮ ಅಧೀನದ ಈಶಾವಾಸ್ಯ ಮಿದಂ ಸರ್ವಂ ಅಂದಮೇಲೆ ನಮ್ಮ ಪಾಲಿಗೆ ಎಲ್ಲವೂ ಏನಾದಾಗ್ಲೆಕ್ಕ ಅಸತ್ ಇದ್ದಾಗ್ಲೆಕ್ಕ. ಸೊ ಅಸತ್ಯ ಅಂದರೆ ತಪ್ಪು, ಅಸತ್ಯ ಅಂದರೆ ಅದ್ವೈತ, ಅಸತ್ ಇದ್ದಾಗೆ ಅಂದರೆ ಅದು ದ್ವೈತ, ಅಸತ್ ಇದ್ದಾಗೆ. ಆ ಪದ ಎಷ್ಟು ವ್ಯತ್ಯಾಸ ಇದೆ ಎಲ್ಲರಲ್ಲೂ ಕೂಡ. ಸ್ವಾಧೀನಂ ಸತಿತಿ ಪ್ರೋಕ್ತಂ ಪರಾಧೀನಂ ಅಸತ್ಸ್ಮೃತಂ ಅವಿದ್ಯಮಾನ ಮೇ ತಸ್ಮಾತ್ ಜಗದಾಹುರು ವಿಪಶ್ಚಿತ ಅಪ್ಲೈ ಮಾಡಿಬಿಟ್ರು. ಅದಕ್ಕೆ ಜ್ಞಾನಿಗಳು ಜಗತ್ತನ್ನು ಯಾತಕ್ಕೆ ಸುಳ್ಳು ಅಂತ ಕರೀತಾರೆ, ಅವಿದ್ಯಮಾನ ಅಂತ ಕರೀತಾರೆ, ನಮ್ಮ ಕೈಲಿಲ್ಲ ಆದ್ದರಿಂದ. ಅನಾದ್ಯನಂತ ಕಾಲೇಶು ವಿದ್ಯಮಾನಮಿ ಧ್ರುವಂ ಅಸ್ವಾತಂತ್ರ್ಯಾತ್ತು ನಾಸ್ತೇತ್ತಿ ಏವಂ ವಾಚ್ಯಂ ಜಗತ್ ಸದಾ. ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಜಗತ್ತಿದೆ, ಅದು ನಮ್ಮ ಕೈಲಿಲ್ಲ ಆದ್ದರಿಂದ ಅಸತ್ ಅಂತ ಶಾಸ್ತ್ರ ಹೇಳುತ್ತೆ ಹೊರತು ನಿಜವಾಗಲೂ ಅಸತ್ತಲ್ಲ. ಸದಾ ವೃತ್ತೇ ವಿದ್ಯಮಾನಂ ಇತಿ ಬ್ರೂಯಾತ್ ಯದಿ ಕ್ವಚಿತ್ ತಥಾಪಿ ನಾಶವದ್ಭೀತಂ ನಾಶವದ್ಧೀನಂ ವ್ಯವಹಾರ್ಧಿ ಅಸ್ಯ ನಿತ್ಯತಾ. ಇನ್ನೊಂದು ಕಾರಣ ಇದೆ, ಒಂದು ಕಾರಣ ಪರಾಧೀನ, ಇನ್ನೊಂದು ಕಾರಣ ಒಂದೇ ರೀತಿ ಇಲ್ಲ, ನಾಶ ಇದೆ. ಅದಕ್ಕೋಸ್ಕರ ಇದನ್ನು ಅನಿತ್ಯ ಆದ್ದರಿಂದ ಕೂಡ ಅಸತ್ತು ಅಂತ ಕರೀತಾರೆ. ಯಾವುದು ಪರಾಧೀನನೋ ಅದು ಅಸತ್ತು, ಯಾವುದು ಅನಿತ್ಯನೋ ಅದು ಅಸತ್ತು. ಕೆಲವರು ಹೇಳ್ತಾರೆ ಕೆಲಸ ಹುಡುಕ್ತಾ ಇದ್ದೀನಿ ಅಂತ ಹೇಳ್ತೀನಿ, ಕೆಲಸದಲ್ಲಿರುತ್ತೆ ಕೆಲಸ ಹುಡುಕ್ತಾ ಇರ್ತೇನೆ, ಯಾಕೆ ಟೆಂಪ್ರರಿ ಜಾಬ್ ಅದು. ಅದಕ್ಕೇನಂತಾನೆ ಅನಿತ್ಯ, ಅದು ಕೆಲಸ ಇಲ್ಲ ಕೊಡಿಸಿ ಅಂತ ಕೇಳ್ತಾರೆ. ಕೆಲಸದಲ್ಲಿರೋದು ಇವನಿಗೂ ಹೋಗುತ್ತೋ ಅವನಿಗೂ ಹೋಗುತ್ತೋ, ಯಾವ ಕಾರಣಕ್ಕಿಲ್ಲ ಅಂತಾನೆ ಅಂದರೆ ಅದು ಟೆಂಪ್ರರಿ ಬೇಸಿಸ್ಸು, ಇದು ಇರುತ್ತಲ್ಲ ಕಾಂಟ್ರಾಕ್ಟ್ ಬೇಸಿಸ್ಸು. ಟೆಂಪ್ರರಿ ಬೇಸಿಸಲ್ಲಿದ್ದಾಗ ಅನ್ಎಂಪ್ಲಾಯ್ಮೆಂಟ್ ಅಂತಲೇ ಕರೆಯೋದು, ಅರ್ಥ ಎಂಪ್ಲಾಯ್ಮೆಂಟ್ ಅಂತ ಕರೆಯಲಿಕ್ಕೆ ಆಗೋದಿಲ್ಲ, ಅದು ನಿಶ್ಚಿತವಾದ ಸಂಪಾದನೆ ಅಲ್ಲ ಅದು. ಆ ಅರ್ಥದಲ್ಲಿ ಅದು ಸ್ಟಾಪ್ ಗ್ಯಾಪ್ ಅರೇಂಜ್ಮೆಂಟ್ ಇಸ್ ನೋ ಅರೇಂಜ್ಮೆಂಟ್, ಅದು ಪರ್ಮನೆಂಟ್ ಅಲ್ಲ. ಅದಕ್ಕೋಸ್ಕರನೇ ಜಗತ್ತೆಲ್ಲ ಏನು ಸ್ಟಾಪ್ ಗ್ಯಾಪ್ ಅರೇಂಜ್ಮೆಂಟೇ ಹೊರದು, ಮುಕ್ತಿ ಒಂದೇ ಪರ್ಮನೆಂಟ್, ಉಳಿದೆಲ್ಲ ಏನದು ಬರೀ ಸ್ಟಾಪ್ ಗ್ಯಾಪ್ ಅಷ್ಟೇ. ಸದಾ ವೃತ್ತೇರ್ ವಿದ್ಯಮಾನಂ ಮಿತಿ ಬ್ರೂಯಾ ತ್ಯದಿ ಕ್ವಚಿತ್. ಸೊ ಎರಡು ಅರ್ಥ ಆಯ್ತು ಈಗ, ಅಸತ್ ಶಬ್ದಕ್ಕೆ ಒಂದರ್ಥ ಪರಾಧೀನ, ಇನ್ನೊಂದರ್ಥ ಏನು ಅನಿತ್ಯ, ಇನ್ನೊಂದರ್ಥ ಅಮಂಗಳ ಕೆಟ್ಟದ್ದು. ಅದೊಂದು ಅರ್ಥ ಹೇಳ್ತಾರೆ, ಜಗತ್ತು ಕೆಟ್ಟದ್ದು ಯಾಕೆ ಬಂಧಕವಾದ್ದರಿಂದ ಅನಿತ್ಯ ಅಂತ ಕರೀತಾರೆ. ಅನೇಕ ಅರ್ಥಗಳು ಅಸತ್ತಿಗೆ, ಸದ್ಭಾವೇ ಸಾಧುಭಾವೇ ಜ ಹೇಳಿಬಿಟ್ಟಿದ್ದಾರೆ. ಆದ್ದರಿಂದ ಎಲ್ಲ ರೀತಿಯಲ್ಲಿ ಜಗನ್ನಾಥ ಸತ್ತು ಮಂಗಳಕರ, ಮಂಗಳಂ ಭಗವಾನ್ ವಿಷ್ಣು, ಜಗತ್ತು ಅಮಂಗಲಕರ ಬಂಧಕ ಆದ್ದರಿಂದ ಇದು ಅಸತ್ ಅಂತ ಕರೀತಾರೆ. ಮೂರು ಅರ್ಥ ಆಯ್ತಾಗ, ಈ ಅರ್ಥದಲ್ಲಿ ಜಗತ್ತನ್ನು ಅಸತ್ ಅಂತ ಕರಿತೀರಾ, ಯೋಚನೆಯೇ ಇಲ್ಲ, ನಾವು ನೀವು ಒಂದೇ, ಅದು ಸಿದ್ಧ ಸಾಧನ. ಆದರೆ ಸುಳ್ಳು ನಾನ್ ಎಕ್ಸಿಸ್ಟೆಂಟ್ ಅಂದರೆ ತಪ್ಪು, ಆ ಅರ್ಥ ಹೇಳಬಾರ್ದು. ಅಥೋ ನಿವರ್ತ್ಯ ಮಿತ್ಯಾಹು ಪ್ರಪಂಚೋ ಹಿ ಅಸ್ತಿ ಯದ್ಯಪಿ, ಅದಕ್ಕೆ ನಿವರ್ತ್ಯ ಅಂತ ಕರೀತಾರೆ, ಇಟ್ ವಿಲ್ ಗೋ ಅವೇ ಅಂತ ಅರ್ಥ. ಇದ್ರೂ ಕೂಡ ವಿಷ್ಣೋರಿಚ್ಛಾ ವಶತ್ವಾಚ್ಯ ಮಾಯಾ ಮಾತ್ರ ಮಿತಿ ಸ್ಫುಟಂ. ವಿಷ್ಣೋರಿಚ್ಛೆ ಕೆಲವು ಬರ್ತಾನೆ, ಊಟ ಮುಗಿದಿರ್ತದೆ ಏನಂತ ಕೇಳ್ತಾನೆ ಸ್ವಾಮಿ, ಅನ್ನಕ್ಕೆ ಏನಾದ್ರೂ ಏರ್ಪಾಟ್ ಮಾಡಿದ್ರೆ, ಊಟ ಫಸ್ಟ್ ಕ್ಲಾಸ್ ಊಟ ಮಾಡಿದ್ದಾನೆ, ಅನ್ನಕ್ಕೆ ಏನಾದ್ರು ಏರ್ಪಾಟ್ ಮಾಡಿ ಅಂತಾನೆ. ಏನು ಕೆಲಸ ಇಲ್ಲ, ಯಾರು ಕೆಲಸ ಇಲ್ಲ ಕೆಲಸ ಕೊಡಿಸಿ ಅಂತ ಅರ್ಥ. ಈ ಅನ್ನ ಏರ್ಪಾ ಅನ್ನ ಇವತ್ತೇ ಹೋಗಿ ಬರೆಗೆ ಹೋಗುತ್ತೆ ಬಲಿಕೆ ಹೊಡಿ ಎದ್ದು ಬಿಡ್ತಾನೆ. ಆಗಲೇ ಈ ಅನ್ನ ಲೆಕ್ಕಕ್ಕೆ ಬರಲಿಲ್ಲ, ಇದು ಊಟ ಮಾಡಿದ ಲೆಕ್ಕಕ್ಕೆ ಬರಲಿಲ್ಲ, ಅನ್ನಕ್ಕೊಂದು ವ್ಯವಸ್ಥೆ ಮಾಡಿ ನನಗೆ ಅಂದರೆ ಪರ್ಮನೆಂಟ್ ಊಟದ ವ್ಯವಸ್ಥೆ ಮಾಡಿ ಅಂತ ಅರ್ಥ. ಅಂದು ತಿಂದಿದ್ದು ನೋಡಿದ್ದಾರೆ ಹೇಳ್ತಾರೆ, ಅವರು ಒಪ್ಕೊಂಡಿದ್ದಾರೆ ಅನ್ನಕ್ಕೆ ವ್ಯವಸ್ಥೆ ಮಾಡಿ ಅಂತಾರೆ. ಅದಕ್ಕೆ ಇವತ್ತು ನಿಜವಾದ ಆನಂದ ಅಂದರೆ ಈ ಆನಂದ ಆನಂದ ಅಲ್ಲ ಇದು, ಅದಕ್ಕೆ ಆನಂದ ಕೊಡು ಅಂದರೆ ಆ ಆನಂದ ಕೊಡು ಅಂತ ಅರ್ಥ. ವಿಷ್ಣೋರಿಚ್ಛಾ ವಶತ್ವಾಚ್ಯ ಮಾಯಾ ಮಾತ್ರ ಮಿತಿ ಸ್ಫುಟಂ ಪರಮರ್ಥಂ. ಮಾಯಾ ಮಾತ್ರ ಅಂದರೆ ಸುಳ್ಳು ಅಂತ ಅರ್ಥ ಅಲ್ಲ, ದೇವರ ಇಚ್ಛಾಧೀನವಾದದ್ದು. ಮಾಯಾ ರಚಿತೇಶು ಮೂಢಃ ಪರಮಾರ್ಥಂ ಚೇಕಮೇವ ಸ್ವಾತಂತ್ರ್ಯಾತ್ ವಿಷ್ಣು ಅವ್ಯಯಂ. ಪರಮಾರ್ಥ ಅಂತ ಒಬ್ಬನೇ ಒಬ್ಬ, ವಿಷ್ಣು ಒಬ್ಬನೇ. ಈಶಾವಾಸ್ಯ ಬಿದಂ ಸರ್ವಂ ಇದು ಕಲ್ಪತೆ ಕಲ್ಪಯತೀತಂ ಸಸಯೇವ ನಿವರ್ತಯೇ. ಪರಮಾರ್ಥ ಇಲ್ಲದನ್ನು ಸೃಷ್ಟಿ ಮಾಡಿದರೆ ನಾಶ ಆಗ್ತಿತ್ತು, ಪರಮಾರ್ಥ ಹಾಗೆಲ್ಲ ಮಾಡಿಲ್ಲ, ಅದಕ್ಕೆ ಇದು ಸದಾಕಾಲ ಇರುತ್ತೆ. ವಿಷ್ಣು ತಸ್ಮಾತ್ ತದ್ವಶತ್ವಾತ್ ನಾಸ್ತೀತಿ ದ್ವೈತ ಮುಚ್ಚತೆ. ಪರಮಾತ್ಮ ನನ್ನನ್ನು ಬಿಟ್ಟು ಜಗತ್ತಿರಲಿಕ್ಕಾಗೋದಿಲ್ಲ, ಆ ಅರ್ಥದಲ್ಲಿ ಅದ್ವೈತ. ಆದರೆ ಜಗತ್ತು ಬೇರೆಯಾಗಿದೆ ಎಂಬುದು ದ್ವೈತ, ಆ ದೇವರು ಇಲ್ಲದವರು ಇರಲಿಕ್ಕೆ ಸಾಧ್ಯ ಇಲ್ಲ ಎಂಬ ದೃಷ್ಟಿಯಿಂದ ಅದ್ವೈತನೇ ಹೊರತು ನಿಜವಾಗಲೂ ದ್ವೈತನೇ. ಸ್ವಾತಂತ್ರ್ಯೇಣ ಹರವು ಜ್ಞಾತೆ ಪರಾಧೀನತ್ವ ನಿಶ್ಚಯಾತ್ ಇತ್ಯಾಹುರುಪದೇಷ್ಟಾರಹ ಆಚಾರ್ಯಸ್ತತ್ವವೇದಿನಃ. ಅದಕ್ಕೆ ಹರಿಯನ್ನು ಸ್ವತಂತ್ರ ಅಂತ ಯಾರು ತಿಳ್ಕೊಂಡ್ಬಿಡ್ತಾರೋ, ಪರಾಧೀನ ದುಡಿದೆಲ್ಲ ಕನ್ಫರ್ಮ್ ಆಗೋದ್ರಿಂದ ಅವನಿಗೆ ಜ್ಞಾನ ಬಂದಂತೆ ಲೆಕ್ಕ ಅಂತ ಗುರುಗಳು ಹೇಳ್ತಾರೆ. ಯಥೈವ ರಾಜನೀ ಜ್ಞಾತೆ ನಾನ್ಯೋ ಅಸ್ತಿ ಇತಿ ಸ್ಫುಟಂ ವಚಃ. ಇವರು ರಾಜ ಅಂತ ಹೇಳಿದ ಮೇಲೆ ಸ್ವತಂತ್ರ ಇವನು ಅಂತ ಹೇಗೆ ನಮ್ಗೆ ಅರ್ಥ ಆಗುತ್ತೋ ಆ ರಾಜ್ಯದ ಮಟ್ಟಿಗೆ, ದೇವರು ಇವನು ಅಂತ ಗೊತ್ತಾದರೆ ಉಳಿದ ಅಸ್ವತಂತ್ರ ಅಂತ ಗೊತ್ತಾಗುತ್ತೆ. ಸ್ವಾತಂತ್ರ್ಯ ತತ್ಪ್ರಭು ತದ್ಭೃತ್ಯಾದಿಷು ಸತ್ಸ್ವಪಿ ಯಥಾ ಏಕ ಛತ್ರ ವಂಶೈವ ಏಕ ವೀರ ಇತೀವಚ. ದೃಷ್ಟಾಂತ ಕೊಡ್ತಾರೆ. ಸ್ವಾತಂತ್ರ್ಯ ಇದ್ದಾಗ ಇರುವಿಕೆ, ಪಾರತಂತ್ರ್ಯ ಇದ್ದಾಗ ಇಲ್ಲದೇ ಇರುವಿಕೆ. ದೃಷ್ಟಾಂತ ಯಾವುದು ಅಂದರೆ ಯಥಾ ಏಕಛತ್ರ ವಂಶೈವ, ಏಕಛತ್ರಾಧಿಪತಿ ಅಂತ ಕರೆದ್ರು. ಏನರ್ಥ? ಒಂದು ಛತ್ರಿ ಹಿಡ್ಕೊಂಡು ಓಡಾಡ್ತಾನೆ ಅಂತ ಅರ್ಥನ? ಏಕಛತ್ರಾಧಿಪತಿ ಒಂದು ಛತ್ರಿ ಹಿಡ್ಕೊಂಡು ಓಡಾಡ್ತಾರಪ್ಪ, ಎರಡನೇ ಛತ್ರಿನೇ ಅವನಿಗಿಲ್ಲ ಅಂತ ಅರ್ಥ. ಏಕಚಕ್ರವರ್ತಿ ಅಂತ ಅರ್ಥ. ಏಕಛತ್ರಾಧಿಪತಿ ಏಕವೀರ ಅಂತ, ಏಕವೀರ ಒಂದು ವೀರ ಅಲ್ಲ, ಅವನೇ ಪ್ರಧಾನವಾದ ವೀರ, ಜಗದೇಕ ವೀರ ಅಂತ ಕರೀತಾರಲ್ಲ. ಹಾಗೆ ಒಬ್ಬನೇ ಇದ್ದಾನೆ, ಉಳಿದವರು ವೀರರೇ ಇಲ್ಲ ಅಲ್ಲ, ವೀರರು ತುಂಬ ಜನ ಇದ್ದಾರೆ. ಬೆಸ್ಟ್ ಅಮಾಂಗ ಉದ್ಯಮ ಅಂದರೆ ಇವನು, ಅದಕ್ಕೆ ಏಕವೀರ ಅಂತ ಕರೀತಾರೆ. ಅದಕ್ಕೆ ಜಗತ್ತಿಗೆ ಪರಮಾತ್ಮನ ಏಕ ಅಂತ ಕರೆದ್ರೆ ಸರ್ವೋತ್ತಮ ಅಂತ ಅರ್ಥನೇ ಹೊರತು ಉಳಿದೆಲ್ಲ ಸುಳ್ಳು ಅಂತ ಅರ್ಥ ಅಲ್ಲ. ಏಕವೀರ ಇತಿ ಇವಚ ತಥೈವ ಸರ್ವ ಪ್ರಾಧಾನ್ಯಾತ್ ಅದ್ವಿತೀಯೋ ಹರಿಸ್ಮೃತಃ. ಇವನೊಬ್ಬನೇ, ಇವನು ಬಿಟ್ಟರೆ ಇನ್ನೊಬ್ಬರಿಲ್ಲ ಅಂದರೆ ಯಾರೂ ಇಲ್ಲ ಅಂತಲ್ಲ, ಇವರಂಥವ್ರು ಇನ್ಯಾರೂ ಇಲ್ಲ, ಅವರೊಬ್ಬರೇ, ಅವರೇ ಸಾಟಿ, ಇನ್ನೊಬ್ರು ಇಲ್ಲ ಅಲ್ಲ, ಇನ್ನೊಬ್ರು ಇಂಥವ್ರಿಲ್ಲ ಅಂತ ಅರ್ಥ. ದೇವರೊಬ್ಬನೇ ಅಂದರೆ ಕರೆಕ್ಟು, ಇರೋದೇ ದೇವರೊಂದೇ ತಪ್ಪು. ಜಗತ್ತಿದೆ, ದೇವರು ಇದ್ದಾನೆ ಕರೆಕ್ಟು, ದೇವರು ಪ್ರಧಾನ. ಆದರೆ ಜಗತ್ತೊಂದೇ ಇಲ್ಲೇ ಇಲ್ಲ, ಜಗತ್ತಿಲ್ಲೇ ಇಲ್ಲ, ದೇವರೊಬ್ಬನೇ ಇದ್ದಾನೆ ಅಂದರೆ ತಪ್ಪು. ದೇವರೊಬ್ಬನೇ ಇದ್ದಾನೆ, ಜಗತ್ತು ಅವನ ಅಧೀನದಲ್ಲಿದೆ ಅಂದರೆ ಕರೆಕ್ಟ್. ಸ್ವತಂತ್ರ ಒಬ್ಬನೇ ಅಂತ ಅದಕ್ಕೆ ಅರ್ಥ. ಮತ್ತು ಇರೋದೇ ಒಂದು ಬೇರೆ, ಸ್ವತಂತ್ರ ಒಬ್ಬನು ಬೇರೆ. ಆ ಅರ್ಥದಲ್ಲಿ ದ್ವೈತ ಹೇಳಬೇಕೇ ಹೊರತು ಅದ್ವೈತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಅನಂತ ಕಾಲ ಜಗದೇತ ಚರಾಚರಂ ಏವಂ ಮುಕ್ತಾಭಿಜಾನಂತ, ಇದೆಲ್ಲ ಮುಕ್ತರಿಗೆ ಅರ್ಥ ಆಗುತ್ತೆ, ಜ್ಞಾನಿಗಳಿಗೆ ಅರ್ಥ ಆಗುತ್ತೆ. ಅನಂತ ಕಾಲಂ ಪಶ್ಯಂತೋ ಜಗದೇತ ಚರಾಚರಂ ತಸ್ಯ ಏಕಸ್ಯ ಹಿ ಅವಿಜ್ಞಾನಾತ್ ಕೇವಲಂ ಭ್ರಾಂತಿ ರೂಪಕಂ. ಜಗತ್ತಿನ ಇಂಚು ಬೈ ಇಂಚು ಗೊತ್ತು ಅವನಿಗೆ, ದೇವ್ರ ಬಗ್ಗೆ ಗೊತ್ತಿಲ್ಲ, ಅವನಿಗೇನೂ ಗೊತ್ತಿಲ್ಲ ಅಂತ ಅರ್ಥ. ಈ ನೋಸ್ ಎಂಟೈರ್ ಜಗತ್ತು, ದೇವ್ರಿಗೆ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ದೇವ್ರು ಒಬ್ಬನೇ ಗೊತ್ತಿದ್ದಾರೆ, ಉಳಿದು ಗೊತ್ತಿಲ್ಲ. ಈ ನೋಸ್ ಎವೆರಿಥಿಂಗ್ ಅಂತ ಅರ್ಥ. ಅದೇ ಏಕವಿಜ್ಞಾನ ಅಂತ ಬಂತಲ್ಲ, ಅದೇ ಪ್ರಧಾನ ವಸ್ತುವನ್ನು ಗೊತ್ತಿದ್ದರೆ ಎಲ್ಲ ಗೊತ್ತಿದೆ ಅವನಿಗೆ, ಇಲ್ಲ ಅವ್ರಿಗೆ ಏನೂ ಗೊತ್ತಿಲ್ಲ ಅಂತಾರೆ. ಇಂಟರ್ವ್ಯೂನಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ ಉತ್ತರ ಕೊಡಲಿಲ್ಲ, ಫೇಲ್ ಅವನು. ಒಂದು ಪ್ರಶ್ನೆ ಕೇಳಿದ್ರೆ ಫೇಲು, ಇನ್ನು ಬೆಸ್ಟೋ ವಿಷಯ ಗೊತ್ತಿ ಅದೊಂದು ಕೇಳೇ ಇಲ್ಲ ಅವರು. ಒಂದು ಪ್ರಶ್ನೆಗೆ ಏನಾಯ್ತು ಅವನ ರಿಸಲ್ಟ್ ಈಗ ಝೀರೋ ಆಗೋಯ್ತು. ಈಗ ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟು ಗೊತ್ತಿದ್ದೆ ಅದೊಂದು ಅವನಿಗೆ ಪಾಪ ಸೆಲೆಕ್ಟ್ ಆಗಿಬಿಟ್ಟ ರೆಡಿ ಅಂತ. ಅಂದರೆ ಆ ಕಾಲಕ್ಕೆ ದೇವರ ವಿಷಯ ತಿಳ್ಕೊಂಡ್ರೆ ಗೊತ್ತು ಬರೋ ಒಂದು ಮಹಿಮೆ ಬೇರೆಯೂ ಬರೋದಿಲ್ಲ. ರೆಲೆವೆಂಟ್ ಆಗಿದ್ದ ಆ ಒಂದು ನಮಗೆ ದೇವರು ಯಾವಾಗಲೂ ಒಬ್ಬನೇ ರೆಲೆವೆಂಟ್ ಆದ್ದರಿಂದ ದೇವ್ರ ಬಗ್ಗೆ ಯಾವಾಗಲೂ ತಿಳಿದಿರಬೇಕು. ಜಗದ್ಭುಕ್ತ ಜಗದುಕ್ತ್ವ ಜಗದುಕ್ತ್ವ ತಮೋ ಯಾಂತಿ, ಅದು ಬಿಟ್ಟುಬಿಟ್ಟು ಜಗತ್ತಿಲ್ಲೇ ಇಲ್ಲ, ಇದು ಭ್ರಾಂತಿ ಕಲ್ಪಿತ ಅಂತ ಏನಾದ್ರು ಹೇಳಿದರೆ, ಆ ಅರ್ಥಲ್ಲಿ ಹೇಳಿದರೆ ಪ್ಲಸ್ ಪಾಯಿಂಟ್, ಡಿ ಅರ್ಥಲ್ಲಿ ಹೇಳಿಬಿಟ್ರೆ ಅಂಧಂತಮಸ್ಸಿಗೆ ಹೋಗ್ತಾನೆ. ಈಶತ್ವ ತು ಈಶಿತವ್ಯ ಈಶಶಾಪತಃ ಜಗದುಕ್ತ್ವ ತಮೋ ಯಾಂತಿ ಈಶಿತವ್ಯ ಈಶಶಾಪತಃ. ಎಷ್ಟು ಇಂಪಾರ್ಟೆಂಟ್ ನೋಡಿ, ಈಶಿತವ್ಯರು ಶಾಪ ಕೊಡ್ತಾರೆ, ಈಶ ಅಂದರೆ ದೇವರು ಶಾಪ ಕೊಡ್ತಾನೆ, ದೇವರು ಭಕ್ತರು ಶಾಪ ಕೊಡ್ತಾರೆ. ಸಿಂಪಲ್ಲಿ ಒಂದು ಟೀಕಾರಾಯರುಗಿಂತ ರಾಯರು ದೊಡ್ಡವರು ಅಂತ ಹೇಳಿದ ತಿಳ್ಕೊಂಬೋಣ. ಈಗ ಅವ ಯಾರು ಶಾಪ ಕೊಡ್ತಾರೆ? ರಾಯರ ಫಸ್ಟ್ ಶಾಪ ಕೊಡ್ತಾರೆ. ಅದಕ್ಕೆ ನಮ್ಮ ಗುರುಗಳವರು ಅವ್ರಿಗಿಂತ ನನ್ನೇ ದೊಡ್ಡವರು ಅಂತೀಯಾ ಅಂತ ಹೇಳ್ತಾರೆ. ಅವು ಟೀಕಾರ ಶಾಪ ಅಂತೂ ಗ್ಯಾರಂಟಿ. ಈಗ ಇಬ್ಬರು ಶಾಪತಃ ಒಳ್ಳೆ ಆನೆಸ್ಟ್ ಆಗಿರೋ ಭೃತ್ಯ ತನ್ನ ಬೈದ್ರಲ್ಲ ರಾಜನ ಬೈದ್ರು ಸಿಟ್ಟು ಬರುತ್ತೆ, ಅರ್ಥ ಆಯ್ತಾ? ಅದಕ್ಕೆ ಈಶಿತವ್ಯ ಶಾಪನೂ ಬರುತ್ತೆ, ದೇವತೆಗಳು ಶಾಪ ಹಾಕ್ತಾರೆ, ಗುರುಗಳು ಶಾಪ ಹಾಕ್ತಾರೆ, ದೇವರು ಶಾಪ ಹಾಕಿಬಿಡ್ತಾರೆ. ತಾನಹಂ ದಿಷದ ಕ್ರೂರ ನಿದ್ದೆ ಇದೆ. ಅದಕ್ಕೆ ಎಂದೂ ಕೂಡ ಜಗತ್ತನ್ನು ಸುಳ್ಳು ಅಂತ ಹೇಳೋದಾಗಲಿ, ದೇವರಿಲ್ಲ ಅಂತ ಹೇಳೋದಾಗಲಿ, ದೇವರಿನ ಸಮ ಅಂತ ಹೇಳೋದಾಗಲಿ, ದೇವರಿಗಿಂತ ನಾವೇ ಮೇಲೆ ಅಂತ ಹೇಳೋದಾಗಲಿ, ಉಳಿದವರು ದೇವರಿಗಿಂತ ಮೇಲೆ, ದೇವರು ಕಡಿಮೆ ಅಂತ ಆಗಲಿ, ಏನು ತಪ್ಪು ಮಾಡಿದರೂ ಕೂಡ ಏನವೆಲ್ಲ ಈ ಅಂಧಂತಮಸ್ಸಿ ಗುರಿಯಾಗ ತಪ್ಪುಗಳಾದ್ರಿಂದ ಉಪಯೋಗಕ್ಕೆ ಬರೋದಿಲ್ಲ. ಅನೇನ ಪ್ರಪಂಚೋ ಇದು ವಿದ್ಯೇತ ಇತ್ಯಾದಿ ಶ್ರುತಿರಪಿ ವಿರುತ. ಇವತ್ತು ಆ ಉತ್ಸವಗಳೆಲ್ಲ ಮಾಡ್ತೇವೆ, ಎಲ್ಲ ಮಧ್ವಾಚಾರ ಹೆಸರು ಹೇಳ್ಕೊಂಡು ನಾವು ಮಾಡ್ತಾ ಇರೋದು ಎಲ್ಲ ಕೂಡ. ಅವರೊಬ್ಬರು ಹೆಸರು ಹೇಳಿದ ಕಾರ್ಯಕ್ರಮ ಮಾಡಿಬಿಟ್ರೆ ಫಸ್ಟ್ ಯಾರಕ್ಕಾರ ಅವರೇ ನಿಮಗೆ ಫಸ್ಟ್ ಶಾಪ ಹಾಕೋದು, ಅವರಲ್ಲ ಕೆಲವು ಒಳ್ಳೆಯವರು ಇರ್ತಾರೆ, ಯಾರು ಮುಖ್ಯವಾದವ್ರು ಕರೆದಿರೋದಿಲ್ಲ ಬರ್ತಾರೆ, ಅವ್ರು ಬಂದಿಲ್ಲ ಅವ್ರು ಬಂದಿಲ್ಲ ಕರೆದಿಲ್ಲ ಅಂತ ನಾನು ಬರೋದ್ರೆ ಹೋಗಿಬಿಡ್ತಾರೆ ಆ ಕಡೆ. ಏ ಬಿಟ್ಕೊಂಡು ನಾನು ಕರೆದಿರ ಐ ಆಮ್ ಗ್ರೇಟ್ ಅನ್ಕೊಂಬೋದಿಲ್ಲ, ಹಾಗೆ ನಾನೇ ಬರೋದಿಲ್ಲ ಅಂತ ಹೋಗಿಬಿಡ್ತಾರೆ. ಅದಕ್ಕೆ ಆಚಾರ ಸ್ಮರಣೆ ಇಲ್ಲದ ಕಾರ್ಯಕ್ರಮ ಮಾಧುರ ಕಾರ್ಯಕ್ರಮ ಮಾಡಿದ್ರೆ ಏನಾಗೋದಿಲ್ಲ, ಯಾವ ದೇವತೆಗಳು ಅಪ್ರಿಷಿಯೇಟ್ ಮಾಡೋದಿಲ್ಲ, ಗುರುಗಳು ಸಂತೋಷ ಪಡೋದಿಲ್ಲ. ನಮ್ಮ ಊರು 90 ಕಾರ್ಯಕ್ರಮ ಹಾಗೆ ನಡೆಯೋದು. ಮಧ್ವಾಚಾರ್ಯ ಬದ್ಧರು ಕೂಡ ಇರೋದಿಲ್ಲ, ಉಳಿದ್ರಿ ಸಾತಕ್ಕೆ ಬದ್ಧರು ಕೂಡ ಮಧ್ವಾಚಾರ್ಯ ಹೆಸರಿಲ್ಲದೆ ಬದ್ಧರು ಮಾಡೋ ಕಾರ್ಯಕ್ರಮ ನಡೀತಿರೋದು. ಅಂದರೆ ಎಷ್ಟು ನಾವು ತಪ್ಪಿದ್ದೇವೆ ಎಂಬುದಕ್ಕೆ ಸಾಕ್ಷಿ ಇದೆ. ಪ್ರಧಾನ ಯಾರಿಗೂ ಪ್ರಶಸ್ತಿ ಅವರು ಹೇಳ್ತಾ ಕೂತ್ಬಿಡ್ತಾರೆ ಅವ್ರ ಬಗ್ಗೆನೇ. ಅದು ಮುಖ್ಯವೇ ಆಚಾರ ವಿಷಯ. ಪ್ರಶಸ್ತಿ ಕೊಡಲಿ ಎಷ್ಟೊತ್ತು ಅದು? 5 ನಿಮಿಷದಲ್ಲಿ ಆಗೋಗ್ಬಿಡ್ಬೇಕು ಅಷ್ಟೇ ಹೊರತು ಈ ಮೊದಲು ಹೇಳು ಬದಲು ಓದಿದ್ದು ಹೇಳು ತಲೆ ಕೆಟ್ಟೋಗ್ಬಿಡ್ತದೆ. ಅದು ಮಾಡಿಸ್ಕೊಳ್ಳೋರಿಗೆ ಸಂಕೋಚ ಆಗಿಬಿಡ್ಬೇಕಾಗ್ತದೆ. ಅದು ಅರ್ಥ ಇಲ್ಲ. ಅದು ಟೋಕನ್ ಇಂಥ ದಿವಸ ಕೊಡ್ತಿದ್ದೇವೆ ಅಂತ ಹೇಳ್ಕೊಂಡ್ರೆ ಆ ಒಂದು ಸಮಾಧಾನ ಇರಬೇಕೆ ಹೊರತು ಮುಖ್ಯ ಕಾರ್ಯಕ್ರಮಕ್ಕೆ ಲೋಪ ಆಗಬಾರ್ದು. ಮತ್ತೆ ಮುಖ್ಯ ಕಾರ್ಯಕ್ರಮ ಮಧ್ವನವಮಿ, ದೇವರು, ಆಚಾರ್ಯರು, ಗುರು ಪರಂಪರೆ, ಅದು ಪ್ರಧಾನ. ಅದ್ರ ಜೊತೆ ಲಿಂಕ್ ಆದ್ರಷ್ಟೇ ಮಹತ್ವ ಹೊರತು ಇಲ್ಲೋದಿರೋದಿಲ್ಲ. ನಮ್ಮದೆಲ್ಲ ದಾರಿ ತಪ್ಪು ಕಾರ್ಯಕ್ರಮಗಳಾದಾಗ ಅದು ಶಾಪಕ್ಕೆ ಕಾರಣ ಆಗುತ್ತೆ ಹೊರತು ವರಕ್ಕೆ ಕಾರಣ ಆಗೋದಿಲ್ಲ. ಪುತ್ರ ಜಗದುಕ್ತ್ವಾ ತಮೋ ಯಾಂತಿ ಇತಿ ಅನೇನ ಪ್ರಪಂಚೋ ಇದಿ ವಿದ್ಯೇತ ಇತ್ಯಾದಿ ಶ್ರುತಿರಪಿ ವಿವೃತಾ ಸತಿ ಸತ್ಯತ್ವಾರ್ಥೆ. ಹೆಸರು ಭಾಗವತದ ಶ್ಲೋಕ ಒಂದಕ್ಕೆ ಎಷ್ಟು ಶ್ರುತ್ಯರ್ಥ ಬರುತ್ತೆ ಅಂತ ಹೇಳ್ತಾರೆ. ಏಕಮೇವ ಅದ್ವಿತೀಯ ಇವೆಲ್ಲ ಶ್ರುತ್ಯರ್ಥನೂ ಹೇಳ್ಬಿಟ್ಟಿದ್ದಾರೆ ಅಂತ ತಿಳಿಸಿದ್ರು. ಮಾಯಾ ಅನ್ನೋ ಪದ ಬಂದಿದ್ದಕ್ಕೆ ಇಷ್ಟು ಕ್ಲಾರಿಫಿಕೇಶನ್ ಇದೆ. ಯಾವುದು ಅನುವ್ಯಾಖ್ಯಾನದಲ್ಲ, ಉಪನಿಷತ್ತಿನ ಶ್ಲೋಕ ಅದು. ಅದಕ್ಕೆ ಅಲ್ಲಿ ಎಲ್ಲ ಕಡೆ ಕೊಡ್ತಾರೆ ಆಚಾರ್ಯ ಮತ್ತೆ ತತ್ವನಿರ್ಣಯದಲ್ಲಿ ಅನುವ್ಯಾಖ್ಯಾನ ಉಪನಿಷತ್ ಎಲ್ಲ ಕಡೆ ಕೊಡ್ತಾರೆ. ಇದು ಸುಧರಾಷ್ಟ್ರ ವಚನೆ. ಪುತ್ರ ಯದಿ ಮೇ ಪುತ್ರ ಮೇ ಯದಿ ವಿದ್ಯಂತೆ ಮರಿಷ್ಯಂತೆ ವತೇ ದಾಜ್ಯಂ ಕರೋತ್ತೇಷಃ ನಶ್ಯತೆ ತತಸಂಶಯಂ ಇದೆ ಧೃತರಾಷ್ಟ್ರ ವಚನೆ. ಧೃತರಾಷ್ಟ್ರ ಹೇಳ್ತಾರೆ ಮಹಾಭಾರತದಲ್ಲಿ, ಪುತ್ರ ಮೇ ಯದಿ ವಿದ್ಯಂತೆ ಮರಿಷ್ಯಂತೆ ವತೇ ಧ್ರುವಂ. ನನಗೇನಾದ್ರು ಮಕ್ಕಳಿದ್ದಾರೆ ಹೌದು, ಇವರೆಲ್ಲ ಸಾಯೋರೆ, ಅಯೋಗ್ಯರು, ಸತ್ತೇ ಹೋಗ್ತಾರೆ. ಅಷ್ಟೇ ಅಲ್ಲ, ಯದಿ ರಾಜ್ಯಂ ಕರೋತ್ತೇಷಃ ದುರ್ಯೋಧನ ರಾಜ್ಯ ಆಡಿಬಿಟ್ರೆ ನಶ್ಯತೆ ತತಸಂಶಯಂ ರಾಜ್ಯನೇ ನಾಶ ಆಗಿಬಿಡುತ್ತೆ. ಇವನು ಹೇಗೋ ನಾಶ ಆಗ್ತಾನೆ, ರಾಜ್ಯ ರಾಜ್ಯನೂ ಆಯ್ತು. ಇವನು ಡ್ರೈವಿಂಗು ಬರೋದಿಲ್ಲ, ಇವನು ಆಕ್ಸಿಡೆಂಟ್ ಮಾಡ್ಕೊತಾರೆ, ಕೂತವ್ರನ್ನೂ ಕೊಂದು ಬಿಡ್ತಾನೆ ಇವನು. ಗೊತ್ತಾಯ್ತಾ? ಇವನು ಹೋಗ್ತಾನೆ, ಅವರು ಹೋಗ್ತಾರೆ ಅಂತ ಹೇಳ್ತಾರೆ. ಹಾಗೆ ಇನ್ಎಫಿಷಿಯೆಂಟ್ ರಾಜ ದೇಶವನ್ನೇ ಹಾಳು ಮಾಡ್ತಾನೆ. ಆದ್ದರಿಂದ ದುರ್ಯೋಧನ ಬಗ್ಗೆ ಧೃತರಾಷ್ಟ್ರ ಹೇಳಿದ ಮಾತಿದ್ದು, ಅವರಿವರಲ್ಲ ಜರ್ತಮಾಗಿ ಎಷ್ಟು ಅಯೋಗ್ಯ ಅಂತ ಅವನೇ ಡಿಕ್ಲೇರ್ ಮಾಡ್ತಾನೆ. ಇದು ಯಥಾ ಯದಿ ಶಬ್ದಸ್ಯ ವಿಪರ್ಯಯ ಪರ್ಯವಸಾನೆ ಅಸ್ತುತ್ವ ಅವಸ್ತುತ್ವಾರ್ಥ ಪ್ರತೀಯತೆ ತಥಾ ಅತ್ರ ಇಲ್ಲೂ ಕೂಡ ಹಾಗೇನೆ. ಯದಿ ಶಬ್ದಸ್ತು ಅವಸ್ತುತ್ವೇ ಅಸ್ವಾತಂತ್ರೇ ಚ ಸಂಶಯೇ ಅವಸ್ತು ಶಬ್ದಶ್ಚಾಶಕ್ತೆ ಅಲ್ಪಶಕ್ತೌ ಚ ಕೀರ್ತ್ಯತೆ ಇತ್ಯನೇನ ಯದಿ ಶಬ್ದಸ್ಯ ಅವಸ್ತುತ್ವಾರ್ಥೋ. ಯದಿ ಅನ್ನೋ ಶಬ್ದ ಎಲ್ಲೆಲ್ಲಿ ಬಂದಿರುತ್ತೆ? ಒಂದರ ಇಫ್ ಅಂತ ಅಷ್ಟು ಸಾಮಾನ್ಯವಾದ ಅರ್ಥ, ಉಳಿದಷ್ಟ ಇಷ್ಟೆಲ್ಲ ಇದೆ ಅಂತ ಹೇಳ್ತಾರೆ. ಶಬ್ದವಸ್ತು ಶಬ್ದಸ್ತು ಅವಸ್ತುತ್ವೇ ಅಸ್ವಾತಂತ್ರೇ ಚ ಸಂಶಯೇ ಅವಸ್ತು ಶಬ್ದಶ್ಚ ಅಶಕ್ತೆ ಅಲ್ಪಶಕ್ತೌ ಚ ಕೀರ್ತ್ಯತೆ. ಇಷ್ಟೆಲ್ಲ ಅರ್ಥ ಇದೆ. ಆದ್ದರಿಂದ ಆ ರೀತಿಯಲ್ಲಿ ಜಗತ್ತಿನ ಅರ್ಥ ಮಾಡಬೇಕೆ ಹೊರತು ಪ್ರಪಂಚೋ ಯದಿ ವಿದ್ಯೇತ ಯದಿ ಅಂತ ಇದೆ ಇಷ್ಟು ಅರ್ಥ ಇಟ್ಕೊಂಡು ನೋಡಬೇಕೆ ಹೊರತು ಮೆಕ್ಯಾನಿಕಲಾಗಿ ಅರ್ಥ ಮಾಡಬಾರದು. ಇತ್ಯನೇನ ಯದಿ ಶಬ್ದಸ್ಯ ಅಸ್ವ ಅವಾಸ್ತುತ್ವಾರ್ಥೋಪಿ ಜ್ಞಾಯತೆ ಇರೋದರಿಂದ ಆ ರೀತಿ ಅನಿತ್ಯ ವಸ್ತುವನ್ನು ನಿತ್ಯ ಅಂತ ತಿಳ್ಕೊಳ್ಳೋ ಸರಿಯಲ್ಲ. ಅದೃಷ್ಟ ಬಾಕಿ ಅರ್ಥ ಹೇಳ್ತಾರೆ. ಅದಕ್ಕೆ ಯೋಷಿತ್ಸು ಇತಿ ಪ್ರಾಗುಕ್ತ ಶ್ಲೋಕಾರ್ಥಮೇ ವಿವೃಣೋತಿ ಯೋಷಿತ್ಸು ಇತಿ ಮಾಯಾರಚಿತೇಷು ಭಗವದಿಚ್ಛಾರಚಿತೇಷು ಭೋಗಸಾಧನೇಷು ತಲ್ಪಾದಿಷು ಯೋಷಿಜ್ಜನೇಷು ಚ ಉಪಭೋಗ ಬುದ್ಧ ವಿಷಯ ಭೋಗ ಸಾಧನ ಬುದ್ಧ ಪ್ರಲೋಹಿತಾತ್ಮ ವಿವಶ ಮನಃ ಪತಂಗವನ್ನಶ್ಯತಿ ಇತ್ಯನ್ವಯ. ಇದರಲ್ಲಿ ಅಟ್ರ್ಯಾಕ್ಟ್ ಆಗಿಬಿಟ್ಟು ಯಾರು ಸ್ಟೇಷನಲ್ಲಿ ಮಲಗಿರ್ತಾನೆ, ಫಸ್ಟ್ ಕ್ಲಾಸ್ ವೇಟಿಂಗ್ ರೂಮು ಹಾಸಿ ಚೆನ್ನಾಗಿರ್ತದೆ, ರೈಲು ಬಂತು ಅಂತಾರೆ, ಬಡ ಆರಾಮಾಗಿದ್ದೇನೆ ಅಂತ ಹೇಳಿದ್ರೆ ಗತಿ ಏನಾಗಬೇಕು? ಇದು ಬಿಟ್ಟು ಓಡ್ತಿರ್ತಾನೆ ಆ ಕಡೆಗೆ. ಯಾತಕ್ಕೆ? ಏ ಒಳ್ಳೆ ಹಾಸಿಗೆ ಒಳ್ಳೆಯದು, ಏ ಬಿಡುವಾರ ಟ್ರೈನ್ ಹೋಗುತ್ತೆ ಅಂತ ಹೇಳ್ತಾನೆ. ಆ ಟ್ರೈನ್ಗೋಸ್ಕರ ಮಲಗಿದ್ದಾನೆ ಹೊರತು ಅವನು ಸುಖಕ್ಕೋಸ್ಕರ ಮಲಗಿಲ್ಲ. ಅದಕ್ಕೆ ಪ್ರತಿನಿತ್ಯದ ಎಲ್ಲ ಭೋಗ ಸಾಮಗ್ರಿ ನಿಮಗೆ ಯಾತಕ್ಕೆ ಬೇಕು ಅಂದರೆ ಲಿಂಕ್ ಕೊಡಲಿಕ್ಕೆ. ಯಾವುದಕ್ಕೆ? ಜ್ಞಾನ ಕಾರ್ಯಕ್ಕೆ. ಒಳ್ಳೆ ಹಾಸಿಗೆ ಇತ್ತು, ಉಪಯೋಗ ಸರಿಯಾಗಿ ನೋವು ಎದ್ದ ಸರಿ ಪಾಠ ಕೊಡೋ ಅನುಕೂಲ ಆಯಿತು, ಅದಕ್ಕೆ ಉಪಯೋಗ ಮಾಡಬೇಕೆ ಹೊರತು ಹೇಳಬಾರ್ದಂತ ಬರ್ಕೊಂಬಿಟ್ಟು ಬದಿತಿ ಆಗ್ತದೆ. ಅದಕ್ಕೆ ಇವೆಲ್ಲ ಉಪಭೋಗ ಬುದ್ಧಿ ಆಗಬಾರ್ದು. ಇವೆಲ್ಲ ಉಪಕರಣ ಬೇರೆ, ಕರಣ ಬೇರೆ. ಅಂದರೆ ಮೇನ್ ಬೇರೆ, ಅಸಿಸ್ಟ್ ಬೇರೆ. ಅಸಿಸ್ಟ್ ಮಾಡೋದನ್ನು ಏನಂತ ತಿಳ್ಕೊಬಾರ್ದು, ಮೇನ್ ಅಂತ ಭಾವಿಸಬಾರ್ದು. ಜಗತ್ತ ತಿಳ್ಕೊಂಡೇ ಇದಾಗ್ತಿರೋದು. ಸ್ತೋಕಂ ಸ್ತೋಕಂ ಗ್ರಸೇತ್ ಮಾಯಾರ್ಧಿತೇಶು ಭಗವದಿಚ್ಛಾರ್ಧಿತೇಶು ಪ್ರಶ್ವ ವಿವಶ ಅಂತ ಕರೀತಾರೆ. ಪತಂಗವನ್ನಶ್ಯತಿ ಇತ್ಯನ್ವಯ. ಕಾರ್ತಿಕ ಸ್ಥಾನ ಕೇಳೋದಿಲ್ಲ ಅಂದ್ರೆ ಇದೇ ಹಣೆ ಬರನೆ ಆಗಿರೋದು. ಕಾರ್ತಿಕ ಸ್ಥಾನ ಒಳ್ಳೆ ಚಳಿ, ಯಾರು ಹೇಳ್ತಾರೆ ಅಂತ ಹೇಳ್ತ ಕತೆ ಮುಗಿದು. ಉಪಭೋಗ ಬುದ್ಧಿಯಿಂದ ಏನು ಮಾಡಿದವನು ಸ್ನಾನ ಮಿಸ್ ಮಾಡ್ಕೊಂಡು, ಅದು ದೇವ್ರ ಪೂಜೆ ಮಿಸ್ ಮಾಡ್ಕೊಂಡು, ಸಂಧ್ಯಾ ನಿಮಿಸ್ ಎಷ್ಟು ಪಾಪ ಬಂತು. ಆ ಕಾರಣ ಏನು ಅಂದರೆ ಉಪಭೋಗ ಬುದ್ಧಿ ಅವನಿಗೆ ನೋಡೋದು ಸುಖವಾ ಮಲಗಿದ್ದೆ ಕೂಸು ಮಲಗಿದ್ದೆ ಬಿಟ್ಟುಬಿಟ್ರು ಪಾಪ ಮಲಗ ಪಾಪ ಮಲಗಿದ್ದಾನೆ ಪರೀಕ್ಷೆಗೆ ಹಾಕೋಬೇಕು ಅಂತ ಬರಿಸಿದ್ರೆ ಹೇಗೋ ಹಾಗೆ ಕೂಸು ಮಲಗಿದೆ ಪಾಪ ಪರೀಕ್ಷೆ ಏನು ದೊಡ್ಡ ವಿಚಾರ ಅಲ್ಲ ಸುಖ ಮಲಗಲಿ ಅಂತ ಹೇಳಿಬಿಟ್ರೆ ನಾಳೆ ಶಾಪ ಹಾಕೋದು ಅವನೇ ಫಸ್ಟು ಯಾಕೆ ಎಬ್ಬಿಸ್ಲಿಲ್ಲ ಅಂತ ಕೇಳ್ತಾನೆ ಹೌದಲ್ಲ. ಅದೇ ರೀತಿಯೇ ನಾವು ಎಚ್ಚರ ಇದ್ದವರು ತಾವು ಮೈ ಬೈಬಾರ್ದು, ಮೈ ಮರೆತವ್ರನ್ನ ಎಚ್ಚರಿಸಬೇಕು, ಎರಡೆರಡು ಕೆಲಸ ಮಾಡಬೇಕು. ಅದನ್ನೇ ಭಾಗವತದಲ್ಲಿ ವೃಷಭಗೀತೆಯಲ್ಲಿ ಹೇಳಿತ್ತು, ನಯೋಜಯೇತ್ ಕರ್ಮಸು ಕರ್ಮ ಮೂಢಾನ್. ಚಿಕ್ಕ ಮಕ್ಕಳಿಗೆಲ್ಲ ಗೊತ್ತಾಗೋದಿಲ್ಲ, ನಾವು ಅವ್ರಿಗೆ ತಿಳಿಸಿ ಹೇಳೋ ಜವಾಬ್ದಾರಿ ನಮಗಿದೆ. ಇವತ್ತು ನಾವೇ ಚಿಕ್ಕ ಮಕ್ಕಳಾದ್ದರಿಂದ ನಮಗೆ ತಿಳಿಸೋಳ ಜವಾಬ್ದಾರಿ ದೊಡ್ಡವರಿಗಿರುತ್ತೆ. ಅದು ಅರ್ಥ ಮಾಡ್ಕೋಬೇಕು ಅಂತ ಪ್ರೊಟೆಸ್ಟ್ ಮಾಡಲಿಕ್ಕೆ ಹೋಗೋದು, ನಿಮಗೇನು ಗೊತ್ತು ಅಂತ ಹೇಳೋದು ಮಾಡಲಿಕ್ಕೆ ಹೋಗಬಾರದು. ಪ್ರಲೋಹಿತಾತ್ಮ ವಿವಶಮನಃ ಪತಂಗವನ್ನ ಸ್ಥಿತಿ ಅನ್ವಯ. ಇನ್ನು ನೆಕ್ಸ್ಟ್ ಅದು ಮುಗೀತು, ಇನ್ನೊಂದು ನೋಡಿದೆ ಅಂತ ಹೇಳ್ತಾರೆ. ಯಾವುದನ್ನ? ಮಧುಕರ. ಮಧುಕರ ಅಂದ್ರೇನು? ಜೇನು. ಅದೇನು ಮಾಡುತ್ತೆ? ಸ್ತೋಕಂ ಸ್ತೋಕಂ ಗ್ರಸೇದ್ ಗ್ರಾಸಂ ದೇಹೋವರ್ತೇತ ವ್ಯಾವತ ಗೃಹ ಗೃಹಾದ್ವ್ರಜೇತ್ ಸಮಾತಿಷ್ಠನ್ ವೃತ್ತಿಂ ಮಾಧುಕರೀಂ ಮುನಿಹಿ. ಅದು ಮಧುಕರ ವೃತ್ತಿಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಮಧುಕರದಂತೆ ಮನುಷ್ಯ ಜೀವನ ಮಾಡಬೇಕೇ ಹೊರತು, ಮುನಿಹಿ ಮನನ ಮಾಡ್ತಕ್ಕಂಥ ವ್ಯಕ್ತಿ ಮಧುಕರದಂತೆ ಗ್ರಾಸ ತಗೋಬೇಕು. ಸ್ತೋಕಂ ಸ್ತೋಕಂ ಗ್ರಸೇದ್ ಗ್ರಾಸಂ, ಸ್ವಲ್ಪ ಸ್ವಲ್ಪ ತಗೋಬೇಕೆ ಹೊರತು ಜಾಸ್ತಿ ಆಹಾರ ತಗೋಬಾರದು. ಎಷ್ಟು ತಗೋಬೇಕು ಅಂದರೆ ದೇಹೋ ವರ್ತೇತ ಯಾವತ, ಎಷ್ಟು ನಮಗೆ ಮೇಂಟೆನೆನ್ಸ್ ಬೇಕು ಅಷ್ಟು ತೊಗೋಬೇಕು ಹೊರತು ಹೆಚ್ಚು ತಗೋಬಾರದು. ಚಿಕ್ಕ ಮಕ್ಕಳಿಗೆ ಫುಡ್ ಜಾಸ್ತಿ ಬೇಕು, ದೊಡ್ಡವರಿಗೆ ಜಾಸ್ತಿ ಬೇಡ. ಯಾಕೆ ಹೇಳಿ? ಚಿಕ್ಕವರಿಗೆ ಎರಡು ಬೇಕು, ಮೇಂಟೆನೆನ್ಸ್ ಆ್ಯಂಡ್ ಗ್ರೋತ್ ಎರಡು ಬೇಕು. ದೊಡ್ಡವರಿಗೆ ಗ್ರೋತ್ ಮುಗಿದೋಯ್ತು ಕಥೆ. ಈಗ ಏನು ಬೇಕು ಅವ್ರಿಗೀಗ? ಜಸ್ಟ್ ಮೇಂಟೆನೆನ್ಸ್ ಅಷ್ಟೇ. ಅಷ್ಟಾಗುತ್ತೆ ಅವ್ರಿಗೆ ಈಗಾಗ ಎಷ್ಟಾಗುತ್ತೆ? ಡೆವಲಪಿಂಗ್ ಇದಕ್ಕೆ ಜಾಸ್ತಿ ಗ್ರಾಂಟ್ ಕೊಡ್ತಾರೆ. ಡೆವಲಪ್ಡ್ ಆದಮೇಲೆ ಗ್ರಾಂಟ್ ಕಡೆ ಅದಕ್ಕೆ ಇನ್ನೊಂದು ಡೈವರ್ಟ್ ಮಾಡ್ತಾರೆ. ಯಾಕೆ ಇವನಿಗೆ ಬಂದಿದೆ ಮುಂದೆ ಬಿ ತಾಮ್ ತಾನೇ ಬೆಳಿಬೇಕೀಗ, ಹೊರತು ಇದು ಮಾಡಬಾರ್ದು. ಅದಕ್ಕೆ ನಾವು ವಯಸ್ಸಾದ ಮೇಲೆ ಕೆಳಗೆ ಕಡಿಮೆ ತಿನ್ನಬೇಕು ಅಂತ ಹೇಳುತ್ತೆ. ಬರೀ ಮೇಂಟೆನೆನ್ಸ್ ಮಾತ್ರ ಬೇಕಾದರೆ ಜಾಸ್ತಿ ತಿನ್ನಬಾರ್ದು. ಅನ್ಫಾರ್ಚು ಅವಳೇ ಜಾಸ್ತಿ ತಿನ್ನೋದು, ಬರಲಿಗೆ ಇದ್ದಿತ್ತೇನೆ ನಾನು ತಿಂತೇನೆ ಶುರುವಾಗಬೇಕು. ಹಾಗೆ ಮಾಡಬಾರ್ದು. ದುಡಿಯೋದ್ರೆ ತಾಗ್ತಿಲ್ಲ, ಯೋಗ್ಯರಾದವರು ಕೊಡೋಕ್ಕೋಸ್ಕರ ಕೂಡ. ಅಣುಭ್ಯಸ್ಯ ಮಹದ್ಭ್ಯಸ್ಯ ಹೇಗೆ ಅಂದರೆ ಮಧುಕರ ಹೇಗೋ ಹಾಗೆ. ಅದೇನೇನು ಮಾಡುತ್ತೆ ಅದು ಹೋಗಿ ಎಲ್ಲ ತಗೊಳ್ಳೋದಿಲ್ಲ. ಎಷ್ಟು ತಗೊಳ್ಳುತ್ತೆ? ತೊಗೊಳ್ಬೇಕು, ಇರೋ ಶಿಫ್ಟ್ ಆಗಿ ಹೋಗಿಬಿಡುತ್ತೆ ಅಷ್ಟೇ. ಸ್ತೋಕಂ ಸ್ತೋಕಂ ಗ್ರಸೆ, ಇದೊಂದು ಭಾಳ ಸ್ವಾರಸ್ಯ ಇದೆ. ಅದು ಹೂವಿನ ಹಾಳು ಮಾಡೋದಿಲ್ಲ, ಬರೀ ಮಧು ಮಾತ್ರ ತಗೊಳ್ಳುತ್ತೆ. ಅರ್ಥ ಆಯ್ತಾ? ಈಗ ಹೂವಿನ ಡೆಸ್ಟ್ರಾಯ್ ಮಾಡಬಾರ್ದು, ಮಧುನ ಮಾತ್ರ ತೆಗಿಬೇಕು. ಆಪರೇಷನ್ ಮಾಡೋನು ಗಡ್ಡೆ ತೆಗಿತಾನೆ, ಪ್ರಾಣನ ತೆಗೆದುಬಿಟ್ರೆ ಆಗಿರುತ್ತೆ. ಅದು ಅಷ್ಟು ಮಾತ್ರ ತೆಗಿತಾನಲ್ಲ, ಆ ರೀತಿ ತೆಗಿಬೇಕೇ ಹೊರತು. ಅದು ಎಷ್ಟು ಮಾಡ್ತಾನೆ ಗೊತ್ತಾ? ಯಾವುದೋ ಪಾರ್ಟ್ ಕಟ್ ಮಾಡಬೇಕೀಗ. ಯಾವ ಥರ ಕಟ್ ಮಾಡ್ತಾನೆ ಅವನು? ಮಿನಿಮಮ್ ಕಟ್ ಮಾಡ್ತಾನೆ. ಮಾಡೇ ಮಾಡ್ತೀನಿ, ಜಾಸ್ತಿನೇ ಮಾಡಿಬಿಟ್ರೆ ಪಜೀತ ಆಗೋಗ್ಬಿಡುತ್ತೆ ಆಮೇಲೆ. ಯಾಕೆ ಒಂದನ್ನು ಮತ್ತೆ ರಿಪ್ಲೇಸ್ ಮಾಡೋಕ್ಕೆ ಬರೋದಿಲ್ಲ, ಒನ್ ಫಾರ್ ಆಲ್ ಗಾನ್. ಅದು ಭಾಳ ಹುಷಾರಾಗಿ ಮಾಡ್ತಾನಲ್ಲ. ಆ ರೀತಿಯಲ್ಲಿ ಸ್ತೋಕಂ ಸ್ತೋಕಂ ಗ್ರಸೆ ದೇಹ ನೋಡಿ, ದೇಹೋ ವರ್ತೇತ ಯಾವತ್ತ, ದೇಹ ಬದುಕಲಿಕ್ಕೆ ಎಷ್ಟು ಬೇಕು ಮೇಂಟೆನೆನ್ಸ್ ಅಷ್ಟೇ ಅರ್ಥ. ದೇಹ ಮೇಂಟೈನ್ ಆಗಲಿಕ್ಕೆ ಎಷ್ಟು ಬೇಕು ಅಷ್ಟು ತಗೋಬೇಕು, ಜಾಸ್ತಿ ತಗೋಬಾರ್ದು. ನಾವು ಎಂಜಾಯ್ಮೆಂಟ್ ಪ್ರಶ್ನೆ ಬಿಟ್ಬಿಡ್ಬೇಕು. ಎಂಜಾಯ್ಮೆಂಟ್ಗೋಸ್ಕರ ತೊಗೊಂಡ್ರೆ ಎಷ್ಟೇ ಚೆನ್ನಾಗಿರಲಿ ಪದಾರ್ಥ, ಚೆನ್ನಾಗಿದೆ ಅಂತೇಳಿ ಹೇಳಬೇಕೆ ಹೊರತು ಅದು ಜಾಸ್ತಿ ತಿನ್ನಬಾರ್ದು. ಅದು ಚೆನ್ನಾಗಿದ್ದು ತಾವು ಚೆನ್ನಾಗಿಲ್ಲದವ್ರು ವಾಸಿ ಇತ್ತಾಗಿದ್ದರೆ ಸರಿಯಾಗಿ ತಿಂತಿದ್ದ. ಚೆನ್ನಾಗಿರೋದು ಹಾಳು ಮಾಡಿದಾಗದು. ಗೃಹಾತ್ ಇವರು ಗೃಹಾತ್ ವ್ರಜೇತ್ ಅವ್ರಿಗೆ ವ್ರತಾದಿಗಳು ಯಾತಕ್ಕೆ ಬಂತು ಅಂದರೆ ಆ ಚೇಂಜ್ ಆಫ್ ಫುಡ್ ಆದಾಗ ಏನಾಗುತ್ತೆ ಅವನಿಗೆ? ಸೊ ಆಗಾರು ಮೇಂಟೈನ್ ಆಗಿ ಸ್ವಲ್ಪ ಮೇಂಟೈನ್ ಆಗೋ ಸಾಧ್ಯತೆ ಇರುತ್ತೆ ಅಂತ ಅರ್ಥ. ಬಿಡೋದನ್ನು ಸೇರಿಸ್ಕೊಂಡು ಸೇರಿಸ್ಕೊಂಡು ತಿಂದ್ಬಿಡ್ತಾರೆ. ತುಪ್ಪ ಹಾಕಿ ಅದಾಕಿ ಇದಾಕಿ ಮೇಂಟೈನ್ ಮಾಡಿ ಅದರಷ್ಟೇ ತಿಂದ್ಬಿಡ್ತಾನೆ, ಕೊನೆಗೆ ಪರ್ಪಸ್ ಸರ್ವ್ ಆಗೋದಿಲ್ಲ. ಗೃಹಾತ್ ವ್ರಜೇತ್ ಸಮಾತ್ ಇಷ್ಟನ್ ಹೇಳಿಲ್ಲ. ಅಂದರೆ ಪಾಪ ಬರಲಿ, ಚೆನ್ನಾಗಿ ಬರಲಿ ಅಂತ ಹತ್ತರ ಬರಿ ಅಂತ ಹೇಳಿದರೆ ಜೆರಾಕ್ಸ್ ಮಾಡಿಸ್ಕೊಟ್ಬಿಟ್ರೆ ಮಾಡೋದು ಅವನು ಬರೀ ಅವ್ರು ಉದ್ದಾರ ಜೆರಾಕ್ಸ್ ಬೇಸಿಗೆ ಮಾಡ್ಕೊಳ್ಬೋದು. ಇವ್ರಿಗೇನು ಬೇಕಾಗಿದೆ? ಜೆರಾಕ್ಸ್ ಮಾಡಿಸೋದಾಗಿದ್ದರೆ ಇವ್ರಿಗೇನು ಬರುತ್ತೆ? ಇವನು ಕಲಿಬೇಕಾದ್ರೆ ಅದನ್ನು ಇವರು ಮಿಸ್ಯೂಸ್ ಮಾಡಿಕೊಂಡ್ರೆ ಹೇಗೋ ಹಾಗೆ. ಅಣು ಗೃಹಾತ್ ವ್ರಜೇತ್ ಸಮಾತಿಷ್ಠನ್ ವೃತ್ತಿಂ ಮಧುಕರಿ. ಹಿಂದಿನ ಕಾಲಕ್ಕೆಲ್ಲ ಇವೆಲ್ಲ ಹೊರಟೋಯ್ತು. ಅದು ಸಾಮಾನ್ಯವಾಗಿ ಬೆಳಗ್ಗೆ ಆ ಊಟದಲ್ಲ ಮಧುಕರ ವೃತ್ತಿಯವ್ರು ಬರ್ತಾರೆ ಅಂತೇಳಿ ವಿದ್ಯಾರ್ಥಿಗಳೆಲ್ಲ ಬರೋ ಹೊತ್ತದು ಬಂದುಬಿಟ್ಟು ಮಧುಕರ ವೃತ್ತಿ ಮಾಡಿ ಒಂದೇ ಮನೆಗೆ ಹೋಗೋದಿಲ್ಲ. ಅನೇಕ ಹೂವಿಗೆ ಹೋಗಿ ಜೇನು ಹೇಗೆ ಮಾಡುತ್ತೋ ಅನೇಕರ ಮನೆಗೆ ಹೋದರೆ ಮಧುಕರ ವೃತ್ತಿ ಅಂತ ಕರೀತಿದ್ರು. ಮಧುಕರದ ಮಧುಕರ ಅಂದರೆ ಜೇನು, ಜೇನಿನಂತೆ ಸ್ವಲ್ಪ ಸ್ವಲ್ಪ ಇಸ್ಕೊಳ್ಳೋದಕ್ಕೆ ಅದು ಅಷ್ಟೇ. ಒಬ್ಬರು ಒಂದೊಂದು ಕೊನೆಗೆಲ್ಲ ಅದು ಮೇಂಟೈನ್ ಆಗ್ತಿತ್ತು ಅವನಿಗೆ. ಆ ರೀತಿ ಮಾಡ್ತಕ್ಕಂಥ ವೃತ್ತಿಯನ್ನು ಮುನಿಯಾದವನು ಮಾಡಬೇಕೇ ಹೊರತು ಎಂದು ಹೆಚ್ಚು ತಿನ್ನೋದಕ್ಕೆ ಹೋಗಬಾರದು. ಹೆಚ್ಚು ತಿನ್ನ ಪ್ರಸಂಗ ಇಲ್ಲ, ಕೂಡಿಡೋ ಪ್ರಸಂಗನೂ ಹೊರಟೋಯ್ತು ಓದೋಯ್ತು. ಹಾಂ, ಅದು ಎತಿಗಳಿಗೆ ಹಿಡಿಯಿತು. ಎತಿಗಳಿಗೆ ಏಳು ದಾಟಬಾರದು, ಒಂದಕ್ಕೆ ನಿಲ್ಲಬಾರದು, ಕನಿಷ್ಠ ಮೂರು. ಈವನ್ ನಂಬರ್ ಹೋಗಬಾರ್ದು, ಆಡ್ ನಂಬರ್ ಆಗ್ಬೋದು. 1, 3, 5, 7 ಅಷ್ಟೇ. ಏಳಕ್ಕಿಂತ ಹೋದಾಗ ಸಾಕಾಗಲಿಲ್ಲ, ಮತ್ತೆ ಹೋಗಬಾರ್ದು, ಮುಗಿತ ಅಲ್ಲಿಗೇನೆ ಗೊತ್ತಾಯ್ತಾ. ಅಕಸ್ಮಾತ್ ಮೂರಕ್ಕೆ ಹೋದ ಸಾಕಾಯ್ತು, ವಾಪಸ್ ಹೋಗಿಬಿಡಬೇಕು. ಸಾಕ ಮತ್ತೆ ಕಂಟಿನ್ಯೂ ಏಳಕ್ಕೆ ಹೋಗಲೇಬೇಕು ಅಂತ ನಿಯಮ ಇಲ್ಲ, ಮ್ಯಾಕ್ಸಿಮಮ್ 7 ಅಷ್ಟೇ. ಆಮೇಲೆ 7 ಆದಮೇಲೆ ಆಗದವರು ವಾಪಸ್ ಹೋಗೋದೇ ಹೊರತು ಈ 9ನೇ ಮನೆಗೆ ಹೋಗಬಾರ್ದು. ಅರ್ಥ ಆಯ್ತಾ? ಒಂದು ಸ್ಟಾಪ್ ಮಾಡಬಾರ್ದು. ಈಗ ಅದೇ ಮನೆಗೆ ಮತ್ತೆ ಒಂದು ಪ್ರತಿ ದಿವಸ ಒಂದೇ ಮನೆಗೆ ಹೋಗಬಾರ್ದು ಮತ್ತೆ. ಯಾಕೆ? ಅಟ್ಯಾಚ್ಮೆಂಟ್ ಶುರು ಆಗುತ್ತೆ ಮತ್ತೆ. ಮನೆ ಯಾವಾಗ ಬರ್ಕೊಡ್ತೀರಿ ಅಂತ ಕೇಳ್ತಾರೆ, ಅಲ್ಲಿ ಬಂದು ಅನ್ನ ಹಾಕ್ತೀರಿ ಅವನ್ನೇನೋ ಕೊಡಿ ಅಂತ ಕೇಳ್ತಾರೆ. ಆ ವಿಷಯ ಮುಂದೆ ಅದಕ್ಕೆ ಬೇರೆ ಎತ್ತಿಗಡಿ ಯಾತಕ್ಕೆ ಊರಲ್ಲಿ ಚೇಂಜ್ ಮಾಡಬೇಕು ಅಂದರೆ ಬಾರದವ್ರಿಗೆ ಕಂಟಿನ್ಯೂಸ್ ಮೂವ್ ಆಗ್ತಾ ಇದ್ದುಬಿಟ್ರೆ ಹೂವಿನ ಅಟ್ಯಾಚ್ಮೆಂಟು ಬರೋದಿಲ್ಲ. ಒಣಭ್ಯಸ್ಯ ಮಹದ್ಭ್ಯಸ್ಯ ಸ್ತೋಕಂ ಸ್ತೋಕಂ ಗ್ರಸೇತ್ ಗ್ರಾಸಂ ದೇಹೋ ವರ್ತೇತ ಯಾವತ ಗೃಹಾತ್ ವ್ರಜೇತ್ ಸಮಾತಿಷ್ಠನ್ ವೃತ್ತಿಂ ಮಾಧುಕರೀಂ ಮುನಿಹಿ. ಮತ್ತು ಬಡಿಸೋರು ಏನು ಮಾಡಿಬಿಡ್ತಾರೆ? ಇನ್ನೂ ಹಾಕ್ಸೋಳಿ ಹಾಕ್ಸೋಳಿ ಅಂತಾರೆ. ಅವರ ಬೇಕಾದ ಹಾಕ್ಸೋಳಿ ಎಂಬಾಗಿ ಇರಬೇಕೆ ಹೊರತು ಒತ್ತಾಯ ಮಾಡಿ ಹಾಕಬಾರ್ದು. ಅವ್ರ ಉದ್ದೇಶ ಯಾತಕ್ಕೆ ಮತ್ತೆ ಮತ್ತೆ ಕೇಳಬೇಕು ಅಂದರೆ ಪಾಪ ಅವನಿಗೆ ನೆಸೆಸಿಟಿ ಇದ್ದು ಇಲ್ಲ ಅಂತ ಆಗಬಾರ್ದು ಅಂತಾನೆ ಹೊರತು ಕೆಲವರಂತೂ ನಾನು ಹಾಕಿಲ್ಲ ಅಂತ ಅವ್ನು ಬರ್ತೀನಿ, ಇನ್ನೂ ನಾನು ಹಾಕಿಲ್ಲ ಅಂತ ಅವ್ನು ಬರ್ತಾನೆ. ಇವನು ಹೊಟ್ಟೆ ಏನಂತ ತಿಳ್ಕೊಂಡಿರ್ತಾರೆ, ಕೊನೆಗೆ ತಿನ್ನಕ್ಕಾಗುತ್ತಾ ಸಾಧ್ಯನೇ ಇಲ್ಲ. ನಮ್ಮಲ್ಲಿ ಅದೊಂದು ದೊಡ್ಡ ತಪ್ಪು. ನಾವು ಎರಡು ತಪ್ಪು ಮಾಡ್ತೇವೆ, ಒಂದು ಊಟಕ್ಕೆ ಪ್ರಾಧಾನ್ಯ ಕೊಟ್ಟು ಉತ್ಸವ ಮಾಡೋದು ಮೊದಲನೇದು, ಊಟ ಸೆಕೆಂಡರಿಯಾಗಿ ಮಾಡಬೇಕು, ಪ್ರೈಮರಿ ಮಾಡಬಾರ್ದು. ಎರಡನೇದು ಅನ್ನ ಚಲಿಸಿಬಿಡ್ತಾರೆ, ಸಿಕ್ಕಾಬಟ್ಟೆ ಅನ್ನ ಚಲಿಸ್ತಾರೆ, ಎರಡನೇ ಪಂಕ್ತಿಯವರು ಇಲ್ಲದಂತೆ ಮಾಡ್ತಾರೆ, ಬೀದಿ ಚೆಲ್ಲಿಬಿಡ್ತಾರೆ. ಅದರಿಂದ ಅದು ವೇಸ್ಟ್, ಅದು ಶಾಸ್ತ್ರ ಒಪ್ಪಿಲ್ಲ ಅದನ್ನು. ಮತ್ತು ಅದು ಹೆಚ್ಚು ಮಾಡಬೇಡಿ, ಅನ್ನೆಸರಿ ಉಳಿಸ್ಬೇಡಿ, ಕಡಿಮೆ ಆಗಬೇಕು ಅಲ್ಲ, ವೇಸ್ಟ್ ಆಗಬಾರ್ದು. ಅದು ಜನ ಬೈತಾರೆ ಅದರಿಂದ ಎಷ್ಟು ವೇಸ್ಟ್ ಮಾಡ್ತಾರೆ ಇವರು ಅಂತ. ಯಾರೋ ಮಾಡ್ತಾರೆ ಅವೆಲ್ಲ ಕರೆಕ್ಟು, ಅದನ್ನು ನಾವು ಮಾಡಬೇಕು ಅಂತ ಅರ್ಥ ಅಲ್ಲ. ಅದರಿಂದ ಇನ್ನೊಂದು ಪ್ರಶ್ನೆ, ಈಗ ಅಣುಭ್ಯಶ್ಚ ಮಹದ್ಭ್ಯಃ ಕುಶಲೋ ನರಃ ಸರ್ವತಃ ಸಾರ ಮಾದದ್ಯಾತ್ ಪುಷ್ಪೇಭ್ಯ ಇವ ಷಟ್ ಪದ. ಇನ್ನೊಂದು ಕಲಿತೆ ಅಂತ ಹೇಳ್ತಾರೆ. ಮಧುಕರ ವೃತ್ತಿ ಮಾಡೋನಿಂದ ಏನು ಕಲಿತೆ ಮೊದಲನೇದು, ಮಧುಕರಗಳಿಂದನೇ ಏನು ಕಲಿತೆ ಅಂತ ಎರಡನೇದು. ಏನು ಕಲಿತೆ ಅಂದರೆ ಅಣುಭ್ಯಶ್ಚ ಮಹದ್ಭ್ಯಶ್ಚ ಶಾಸ್ತ್ರೇಭ್ಯ ಕುಶಲೋ ನರಃ ಸರ್ವತಃ ಸಾರ ಮಾದದ್ಯಾತ್ ಪುಷ್ಪೇಭ್ಯ ಇವ ಷಟ್ಪದ. ಏನು ಮಾಡುತ್ತೆ ಗೊತ್ತಾ, ಮಧುಕರ ಆ ಹೂವಿನಲ್ಲಿ ಜೇನಿದೆಯೆಲ್ಲ ನೋಡುತ್ತೆ ಹೊರತು ಸೈಜ್ ನೋಡೋದಿಲ್ಲ, ದೊಡ್ಡ ಹೂವು ಚಿಕ್ಕ ಹೂವು ಅಂತಲ್ಲ. ಅಣುಭ್ಯಶ್ಚ ಮಹದ್ಭ್ಯಶ್ಚ ಕಮಲ ಹೂವು ದೊಡ್ಡ ಹೂವು ಕಮಲದ್ದು, ಕೆಲವು ಚಿಕ್ಕ ಹೂವು ಇರುತ್ತೆ, ಮಲ್ಲಿಗೆ ಹೂವು ಚಿಕ್ಕದು ಅದು ಚಿಕ್ಕದು ಅಂತ ಬಿಡೋದಿಲ್ಲ, ಅಲ್ಲಿಗೂ ಹೋಗುತ್ತೆ, ದೊಡ್ಡದು ಅಂತ ಬಿಡೋದಲ್ಲ ಅಲ್ಲಿಗೂ ಹೋಗುತ್ತೆ. ಅದೇ ರೀತಿಯೇ ನಾವು ಚಿಕ್ಕ ಗ್ರಂಥ ದೊಡ್ಡ ಶಾಸ್ತ್ರೇಭ್ಯ ಶಾಸ್ತ್ರಗ್ರಂಥ ಚಿಕ್ಕದು ಅಂಥೇಳಿ ಓದೋದನ್ನು ಬಿಡಬಾರ್ದು, ದೊಡ್ಡದು ಅಂತೇಳಿ ಓದೋದನ್ನು ಬಿಡಬಾರ್ದು. ನಾವು ಎರಡಕ್ಕೂ ಬಿಡ್ತೇವೆ, ಭಾರಿ ಸಣ್ಣದು ಏನು ಓದೋದು, ಭಾರಿ ದೊಡ್ಡದು ಏನು ಓದೋದು ಅಂತ ಎರಡು ಬಿಟ್ಟು ಬಿಡ್ತಾರೆ. ಆ ಚಿಕ್ಕದನ್ನು ಬಿಡಿ ದೊಡ್ಡದನ್ನು ಬಿಡಬಾರ್ದು. ಚಿಕ್ಕದ್ರಲ್ಲೂ ಒಂದು ಮಹತ್ವ ಇದೆ, ದೊಡ್ಡದರಲ್ಲೂ ಮಹತ್ವ ಇದೆ. ಜೇನಿಗೆ ಗೊತ್ತದು, ಜೇನು ಹುಳು ಗೊತ್ತದು, ಆ ಚಿಕ್ಕ ಗ್ರಂಥನೂ ಬಿಡೋದಿಲ್ಲ, ದೊಡ್ಡ ಗ್ರಂಥನೂ ಬಿಡೋದಿಲ್ಲ. ಅದೇನು ಮಾಡುತ್ತೆ, ಮಧುಕರ ವೃತ್ತಿಯನ್ನು ಎಲ್ಲದನ್ನು ತಗೋಬೇಕು ಅಂತ ಹೇಳ್ತಾರೆ. ಅದಕ್ಕೆ ಆಚಾರ್ಯರು ಅನುಕೂಲ ಆಗಲಿ ಅಂತ ಚಿಕ್ಕ ಗ್ರಂಥನ ದೊಡ್ಡ ಗ್ರಂಥನ ಬರೆದುಬಿಟ್ಟಿದ್ದಾರೆ. ನಖಸ್ತುತಿ ಎರಡೇ ಶ್ಲೋಕ, ಅಣುಭಾಷ್ಯ 32 ಶ್ಲೋಕ, ಆಮೇಲೆ ಗ್ರಂಥಕ ಸ್ತುತಿ ಇದು ಎರಡೇ ಶ್ಲೋಕ, ಒಂದೇ ಶ್ಲೋಕ, ಒಂದೇ ಶ್ಲೋಕ. ಅದು 1, 2, 32 ಹೀಗೆಲ್ಲ ಬರೀತು. ತಾಳೆ ಸ್ತೋತ್ರ 128 ಶ್ಲೋಕ, ಯಾಕೆ ಚಿಕ್ಕದು ಓದಿ. ಆಮೇಲೆ ಮಾ ತಾತ್ಪರ್ಯ 5,108 ಶ್ಲೋಕ, ಎಷ್ಟು ದೊಡ್ಡದು ಬರೀತಾರೆ. ಅಣುಭ್ಯಶ್ಚ ಅಣುಭಾಷ್ಯಾದಿಭ್ಯ ಅಂತ ಅರ್ಥ, ಮಹಾಭ್ಯಶ್ಚ ಮಹಾಭಾರತ ತಾತ್ಪರ್ಯಗಳನ್ನು ಓದಬೇಕು. ಚಿಕ್ಕ ಗ್ರಂಥ ದೊಡ್ಡ ಗ್ರಂಥನೂ ಓದಿ, ಅದರ ಸಾರ ತಗೋಬೇಕಷ್ಟೇ. ನೀವು ಸಾರ ತಗೊಳ್ಳೋ ಜಾಣತನ ಹೊರತು ಬಿಡೋದ್ರಲ್ಲಿ ಜಾಣತನ ಇರಬಾರ್ದು. ಎಂಥ ವೇಸ್ಟೇಜ್ನಲ್ಲೂ ಕೂಡ ಒಂದು ಸಾರ ಇರ್ತದೆ ಅಂತ ಹೇಳೋ ಹಾಗೆ ಗ್ರಂಥದ ಸೈಜ್ ಇಂಪಾರ್ಟೆಂಟ್ ಅಲ್ಲ. ನಮ್ಮಲ್ಲಿ ಅದು ಭಾರಿ ಇಂಪಾರ್ಟೆಂಟ್. ಸಂಸ್ಕೃತ ಅಲ್ಲ ದಾಸ ಸಾಹಿತ್ಯ ಓದೋದೇ ಇಲ್ಲ, ಕನ್ನಡದಲ್ಲಿ ಅದೇನು ಓದೋದು, ಸಂಸ್ಕೃತ ಬರೋದಿಲ್ಲ ಅದನ್ನೇನು ಓದೋದು, ಮತ್ತೆ ಬರೋದಿಲ್ಲ ಇದು ಓದೋದಿಲ್ಲ, ಬಂತು ಅದನ್ನು ಓದೋದು, ದೊಡ್ಡದು ಓದೋದಿಲ್ಲ. ಕೆಲವು ತಿಳಿಯುತ್ತೆ ಇನ್ನೇನು ಓದೋದು ತಿಳಿಯುತ್ತೆ, ಕೆಲವು ತಿಳಿಯೋದಿಲ್ಲ ಅದೇನು ಓದೋದು ಅದನ್ನು ಬಿಟ್ಬಿಡೋದು. ಈಗ ಒಟ್ಟು ಓದೋದಿಲ್ಲ ಅಂತಾನೆ ಕಾಮನ್ ಫ್ಯಾಕ್ಟರ್ ಆಗ್ತದೆ. ಅದು ಎಲ್ಲದರಲ್ಲೂ ಏನು ಮಾಡಬೇಕು, ಕೆಲಸ ಎಷ್ಟು ಹೋಪ್ಲೆಸ್ ಇದರಲ್ಲಿ. ಎಷ್ಟೋ ಸತಿ ಮ್ಯಾನ್ಸ್ಕ್ರಿಪ್ಟ್ ಕಲೆಕ್ಷನ್ಗೆ ಹೋದಾಗ ಪುಸ್ತಕ ಕೊಡಿ ಅಂತ ಕೇಳಿದ್ರೆ ಏನು ಹೇಳ್ತಿದ್ರು ಅವರು, ಮನೆಯೊಳಗೆ ಯಾವುದೂ ಇಲ್ಲ, ಮನೆ ಹೊರಗಡೆ ಎಲ್ಲೋ ಒಂದು ಕಡೆ ಎಲ್ಲೋ ಇಟ್ಟಿರ್ತಾರೆ ಅದನ್ನು, ಯಾರಾದ್ರೂ ಎತ್ಕೊಂಡಿದ್ರೆ ಹೋಗಲಿ ಅಂತ ಹೇಳಿಬಿಟ್ಟು. ಅದು ಹೇಗಿರುತ್ತೆ, ಯಾವುದೋ ಕಾಲ ಹಲಸು ಮಯ ಡಲ್ಟಿ ಅಷ್ಟಿರ್ತದೆ. ಅದರಲ್ಲಿ ಒಳ್ಳೆ ಗ್ರಂಥ ಇರುತ್ತೆ, ಅದರಲ್ಲಿ ಇವರಿಗೆ ಗೊತ್ತಿರೋದಿಲ್ಲ. ತೆಗೆದು ಹೇಳೋಕೊಟ್ಟೆ ತೊಗೊಂಡೋಗ್ಬಿಡಿ ಫಸ್ಟ್, ಅದು ಇರಬಾರ್ದು ಮನೆಯಲ್ಲಿ ಅಂತಿರ್ತಾರೆ ಅಷ್ಟರ ಮಟ್ಟಿಗೆ. ಇನ್ಫ್ಯಾಕ್ಟ್ ಅವರಿದ್ದಕ್ಕೆ ಬದುಕಿರೋರು ಪಾಪ ಅವರು, ಅದು ಅರ್ಥ ಆಗದೇ ಬಿಸಾಕ್ಲಕ್ಕೆ ಹೊರಟಿರ್ತಾರೆ. ಅಂಥದ್ರೆ ಒಳ್ಳೊಳ್ಳೆ ಪುಸ್ತಕ ಸಿಕ್ಕಿದೆ, ಒಂದು ತುಂಬ ಪ್ರಶಸ್ತ ವರ್ಕ್ ಸಿಕ್ಕರೆ ಅಂಥದ್ರಲ್ಲಿ ಸಿಕ್ಕಿದೆ. ರಾಯರ ಅಂಬಾಣಿ ಸೂಕ್ತ ವ್ಯಾಖ್ಯಾನ ಹೇಗಿತ್ತು ಅಂದರೆ ತುಂಡು ತುಂಡಾಗಿತ್ತು, ಎಲ್ಲಿ ಒಂದೇ ಕಾಪಿ ಸಿಕ್ಕಿದೆ, ಇನ್ನೊಂದು ಕಾಪಿ ಸಿಕ್ಕೇ ಇಲ್ಲ. ಅದು ಬಿಟ್ಟು ಎಷ್ಟು ಉಪಯುಕ್ತ ಅರ್ಥ ಇದೆ ಅದರೊಳಗೆ, ಬಿಸಾಕ್ಲಕ್ಕೆ ಇಟ್ಕೊಂಡು ಗ್ರಂಥಲ್ಲಿ ಇದೆ ಅದೆಲ್ಲ ಚಿಕ್ಕರಂತ ಗೊತ್ತಾಯ್ತಾ. ನನಗಿರೋದು ಎರಡೇ ಪುಟ, ಅದು ಇದು ಎರಡು ಹೀಗಿನ ತೆಗೆದುಬಿಟ್ರೆ ಎರಡು ಪುಟ ಇದೆ. ಎಷ್ಟು ವ್ಯಾಲ್ಯೂಬಲ್ ಮಿಸ್ ಆಗ್ತಿತ್ತು ಅದರೊಳಗೆ, ಅದು ಜನ ಯೋಚನೆ ಮಾಡೋದಿಲ್ಲ. ಸರಿಯಾಗಿ ನೋಡ್ಬೇಕಾದ್ರೆ ಆ ರೀತಿ ಒಟ್ಟು ಎಷ್ಟು ಗ್ರಂಥ ಹೋಗಿದೆ ಲೆಕ್ಕನೇ ಇಲ್ಲ. ಮ್ಯಾನ್ಸ್ಕ್ರಿಪ್ಟ್ ಸಿಗೋದಿಲ್ಲ, ಇವು ಸಿಗುತ್ತೆ ಪ್ರಿಂಟೆಡ್, ಇದು ಪ್ರಿಂಟೆಡ್ ಸಿಗುತ್ತೆ, ಮ್ಯಾನ್ಸ್ಕ್ರಿಪ್ಟ್ ಸಿಗಲ್ಲ. ಮ್ಯಾನ್ಸ್ಕ್ರಿಪ್ಟ್ಸ್ ಹೇಳ್ತಿರೋದು ಕನೆಕ್ಷನ್ಗೆ ಹೋದಾಗ ಅಂತೂ ಬೇಕಾದ ಸಿಕ್ಕಿದೆ. ಆ ಥರ ಕೆಲವು ಬಿಸಾಕಿರ್ತಾರೆ, ತುಂಡು ತುಂಡಾಗಿರ್ತಾರೆ, ಎಷ್ಟು ಹರಡಿಬಿಟ್ಟಿರ್ತಾರೆ. ಹುಡುಕು ಯಾವುದೋ ಒಂದು ಕೋಲಾರಿಗೆ ಹೋದಾಗ ಒಂದು ದೇವಸ್ಥಾನ, ಆ ದೇವಸ್ಥಾನ ಯಾರೋ ನಮ್ಮಲ್ಲಿ ಪುಸ್ತಕ ಇಲ್ಲ, ದೇವಸ್ಥಾನದಲ್ಲಿ ಇತ್ತು, ತುಂಬ ದೇಶ ಆಯ್ತು ಗೊತ್ತಿಲ್ಲ. ಆ ದೇವಸ್ಥಾನಕ್ಕೆ ಹೋದ್ರೆ ಬಿದ್ದೋಗ್ಬಿಟ್ಟಿದೆ ಪುಸ್ತಕ ಇಟ್ಟರು, ಬಿದ್ದೋಗ್ಬಿಟ್ಟಿದೆ ಗೊತ್ತಾಯ್ತಾ. ಅಲ್ಲಿ ನಮಗೆ ನೆನಪಿದೆ, ದೊಡ್ಡ ದೊಡ್ಡ ಬಾಕ್ಸ್ ಇದ್ವು, ಆ ಬಿಟ್ಟೋಗ್ಬಿಟ್ಟಿದ್ದೆ ನಮಗೆ ಗೊತ್ತಿರೋ ದೇವಸ್ಥಾನ ಅಂತ ಹೇಳಿದರು. ಆಗ ಕೂಲಿಗಳನ್ನು ಕರೆಸಿ ಎಲ್ಲ ತೆಗೆದು ಎರಡು ದೊಡ್ಡ ಬಾಕ್ಸ್ ಇದ್ವು, ರಟ್ಟಿನ ಮರದ ಬಾಕ್ಸ್ಗಳು ದೊಡ್ಡ ದೊಡ್ಡ, ತೆಗೆದ್ರೆ 100+ ಬುಕ್ಸ್ ಅದರೊಳಗೆ ಗೊತ್ತಾಯ್ತಾ. ಮೇಲೆ ಬಿದ್ದೋಗ್ಬಿಟ್ಟಿದೆ, ಹಾಗೆ ಕೆಲವು ಹಾಳಾಗಿಬಿಟ್ಟಿದೆ, ಮಣ್ಣೆಲ್ಲ ಬಿದ್ದುಬಿಟ್ಟು ಕೆಲವು ಹಾಳಾಗಿಬಿಟ್ಟು, ಅದರಲ್ಲಿ ಒಳ್ಳೊಳ್ಳೆ ಗ್ರಂಥಗಳು ಸಿಗ್ಬು. ಇದು ಕೆಲವರು ಇರ್ತಾರೆ, ಒಬ್ಬರು ಯಾರು ಇದರಲ್ಲಿದ್ದರು, ಭಾಳ ಆಶ್ಚರ್ಯ, ಚಿಕ್ಕಾಬಟ್ಟೆ ಪುಸ್ತಕ ಇರ್ತವ್ರು, ಯಾರಿಗೂ ಕೊಡಲಿಲ್ಲ, ಯಾವ ಸ್ವಾಮುಡು ಕೇಳಿದ್ರು ಕೊಡಲಿಲ್ಲ, ಯಾರೂ ಕೊಡಲಿಲ್ಲ. ಕೊನೆಗೆ ಅವರ ಅಪ್ಪ ಹೋಗಿಬಿಟ್ಟ, ಆತ ಮಕ್ಕಳೇನು ಮಾಡಿದ್ರು, ಮನೆ ಮಾರಿಬಿಟ್ರು, ಮನೆ ಸ್ಮಾರ್ತನಿ ಮಾರಿದರು. ಅವನೇನು ಮಾಡಿದ, ಪೂರ್ತಿ ಮನೆ ಎಲ್ಲ ಬೇರೆ ಊರಲ್ಲಿದ್ದರು ಮುಡ್ಕೊಂಡು ಒಳಗೆ ಬರಲೇ ಇಲ್ಲ ಅವರು ಓನರ್ಸು. ಅವನೇನು ಮಾಡಿದ, ಮಾಡಿದ ಮೊದಲನೇ ಕೆಲಸ ಪುಸ್ತಕ ಅವನು ತೊಗೊಂಡು ಇವರಿಗೆ ಅವರೇನು ಮಾಡ್ತಾರೆ, ಎಲ್ಲ ನದಿಗೆ ಹಾಕಿದ್ರೆ ಹೋಗಿಬಿಡ್ತಾರೆ. ಅಲ್ಲೇ ಮಲಪ್ರಭಾ ನದಿ ಇದೆ ಊರಲ್ಲಿ, ಹಾಕಿದ್ರು ಪೂರ್ತಿ ಹೊರಟು ಇದ್ದ ಕೊಟ್ಟು ಎಷ್ಟು ಪುಣ್ಯ ಬರ್ತಿತ್ತು ಆ ಮನುಷ್ಯಗೆ. ಇದು ಮಕ್ಕಳಿಗೆ ಬುದ್ಧಿ ಇಲ್ಲ, ಆತನಿಗೂ ಬುದ್ಧಿ ಇಲ್ಲ, ಹಾಳಾಗುತ್ತೆ. ರಾಶಿ ಪುಸ್ತಕ ಇವರು ಅದ್ವೈತಿ ಇವ್ರು ತಗೊಂಡು ಏನ್ ಮಾಡ್ಬೇಕಾಯ್ತು, ಮೊದಲೇ ಗ್ರಂಥ ನಾಶ ಮಾಡ್ಲಿಕ್ಕೆ ಬಂದಿದ್ದು ಅವರು. ಕತೆ ಮುಗಿತಾರೆ, ಎಷ್ಟಾಗಿದೆ ಆತರ ಲೆಕ್ಕನೇ ಇಲ್ಲ. ಅದನ್ನ ತುಂಬಾ ತಪ್ಪು ತಿದ್ಕೋಬೇಕಾದ್ರ. ಅದಕ್ಕೆ ಹೇಳ್ತಾರೆ, ಅನುಭ್ಯಶ್ಚ ಮಹದ್ಭ್ಯಶ್ಚ ಶಾಸ್ತ್ರೇಭ್ಯ ಕುಶಲೋ ನರ. ಇಷ್ಟೇ ಸ್ಪೀಸಲ್ಲಿ ಏನೋ ಒಂದು ಅಂಶ ಇರುತ್ತೆ, ಹಳೆ ಮ್ಯಾನ್ಸ್ಕ್ರಿಪ್ಟ್ನಲ್ಲಿ ಒಂದೇ ಒಂದು ಇದರಲ್ಲಿ ಇರುತ್ತೆ, ಅದು ಒಳ್ಳೆ ಯಾವುದೋ ಮಂತ್ರ ಇರುತ್ತೆ ಅದರಲ್ಲಿ, ಮತ್ತೆ ಯಾವುದೋ ಒಂದು ಒಳ್ಳೆ ಶ್ಲೋಕ ಇರುತ್ತೆ, ಇದು ಅರ್ಥ ಆಗಿದೆಲ್ಲ ಬಿಸಾಕ್ಬಿಟ್ಟಿರ್ತಾರೆ. ಇದನ್ನು ಲೋಕ ಉದ್ದಷ್ಟು ಅದ್ರ ಮಹತ್ವ ಗೊತ್ತಾಗುತ್ತ. ಅಣುಭ್ಯಶ್ಚ ಮಹದ್ಭ್ಯಶ್ಚ ಶಾಸ್ತ್ರೇಭ್ಯ ಕುಶಲೋ ನರಹ ಸರ್ವತಃ ಸಾರ ಮಾದದ್ಯಾತ್ ಪುಷ್ಪೇಭ್ಯ ಇವ ಷಟ್ಪದ. ಷಟ್ಪದ ಆರು ಕಾಲಿರೋದು, ಜೇನ್ನೊಣ ಆರು ಕಾಲಿರು, ಈ ನೊಣಕ್ಕೂ ಆರು ಇರುತ್ತೆ, ಅದಕ್ಕೂ ಆರು ಇರುತ್ತೆ, ಇದು ಕಚ್ಚುತ್ತೆ ಅದು ಬದುತ್ ಒಯ್ಯುತ್ತೆ. ಆದ್ದರಿಂದ ಎಲ್ಲ ನೊಣಗಳು ಒಂದೇ ರೀತಿ ಆಗಿಲ್ವೋ, ಎಲ್ಲ ಇದೇನೆ. ಅದಕ್ಕೆ ಷಟ್ಪದಿ ಭಾವಿನಿ ಷಟ್ ಆರು ಪದ ಇರುತ್ತೆ, ಅದಕ್ಕೆ ಅದು ಪ್ರತಿಯೊಂದು ಕೂಡ ಷಟ್ಪದ ಇದ್ದೇ ಇರುತ್ತೆ, ಸಾರ ಇರುತ್ತೆ. ಪುಷ್ಪೇಭ್ಯ, ಆದರೆ ಇಂಪಾರ್ಟೆಂಟ್ ಸಾರ ತಗೊಳ್ಳಿ ಅಂತ ಹೇಳಿದ್ರಿಂದ ಅದು ಕುಸ ಅವೇನು ಮಾಡುತ್ತೆ ಗೊತ್ತು, ದೊಡ್ಡ ಹೂವಿರಬಹುದು, ಅದರಲ್ಲಿ ಜೇನಿಲ್ದಲ್ಲಿ ಹೋಗೋದಿಲ್ಲ ಮಧುಕರ. ಎಷ್ಟು ದೊಡ್ಡದಾದರೂ ಹೋಗೋದಿಲ್ಲ, ಎಷ್ಟು ಚಿಕ್ಕದಾದರೂ ಹೋಗೋದಿಲ್ಲ, ಚಿಕ್ಕದಾದರೂ ಬಿಡೋದಿಲ್ಲ ಸಾರ ಇದ್ದು ಬಿಟ್ಟರೆ. ಅದಕ್ಕೆ ಯಾವುದೇ ಗ್ರಂಥನ ನಿಸ್ಸಾರವಾದ ಗ್ರಂಥ ಓದಲಿಕ್ಕೆ ಹೋಗಬೇಡಿ, ಸಾರ ಇದ್ದರೆ ಮಾತ್ರ ಬಿಡಬೇಡಿ. ಈಗ ಎಲ್ಲ ಓದಬೇಕು ಅಂತ ಹೇಳಿಲ್ಲ ಅವರು, ಸಾರ ಇರೋದನ್ನು ಓದ್ಕೊಳ್ಳಿ, ಸೈಜ್ ನೋಡಬೇಡಿ. ಸರ್ವತಃ ಸಾರ ಬಾದದ್ಯಾತ್ ಪುಷ್ಪೇಭ್ಯ ಇವ ಷಟ್ ಪದ. ಅದಕ್ಕೆ ಟೀಕಾರ ಏನೇನು ಹೆಸರಿಟ್ರು, ಅದಕ್ಕೆ ತಮ್ಮ ಗ್ರಂಥಗಳಿಗೆ ಹೂ ಅಂತಲೇ ಹೆಸರಿಟ್ರು. ವಚನ ಪ್ರಸೂನ ಮಾಲಾ ಜಯತೀರ್ಥಾಖ್ಯೇನ ಭಿಕ್ಷುಣಾ ರಚಿತ. ಇದು ಹೂ ಮಾಲೆ, ಇದು ನಮ್ಮ ಸುಧಾದಿ ಗ್ರಂಥಗಳು ಏನವು, ಹೂಗಳ ಮಾಲೆ ಅವು. ಪ್ರತಿಯೊಂದು ಪದಗಳು ಹೂಗಳಿದ್ದಾಗೆ, ವಾಕ್ಯಗಳೆಲ್ಲ ಒಂದು ದೊಡ್ಡ ಗುಚ್ಛ, ದೊಡ್ಡ ಗ್ರಂಥಗಳೆಲ್ಲ ದೊಡ್ಡ ಹಾರ ಇದ್ದಾಗ ಲೆಕ್ಕ. ವಚನ ಪ್ರಸೂನ ಮಾಲಾ ಜಯತೀರ್ಥ, ನಾನೊಬ್ಬ ಭಿಕ್ಷುಕ ಕಟ್ಟಿಬಿಟ್ಟಿದ್ದೇನೆ ಅಂತ ಹೇಳ್ತಾರೆ. ಭಿಕ್ಷುಕ ಕಟ್ಟಿದ್ದೇನೆ, ಪರಮಾತ್ಮ ಕೊಳ್ಳಲ್ಲಿ ಹಾಕ್ಕೊಳ್ಳಿ ಇದರ ಗೊತ್ತಾಯ್ತ. ನಾನು ಯಾಕೆ ಭಿಕ್ಷುಕ ಅಂದರೆ, ಮಹಾಲಕ್ಷ್ಮಿ ಕಟ್ಟಿದ ಮೇಲೆ ಹಾಕ್ಕೊಳ್ಳೋನು ಅವನು, ನಾನು ಕಟ್ಟಿದ ಮೇಲೆ ಹಾಕ್ಕೊಳ್ತಾನ, ಆದರೆ ಇಂದಿರುವಾಯಿನ ಭಕ್ತಿಯಿಂದ ಮಾಡಿದ್ದೇನೆ ಸ್ವೀಕಾರ ಮಾಡಲಿ ಅಂತ ಹೇಳ್ತಾರೆ. ಆ ಅರ್ಥದಲ್ಲಿ ಟೀಕಾರ ವಚನ ಪ್ರಸೂನ ಮಾಲ ಅದಕ್ಕೇನೆ ಹಿಡಿತು. ಗ್ರಂಥಗಳೆಲ್ಲ ಹೂಗಳಾದ್ರಿಂದ ಅದರಲ್ಲಿ ಸಾರ ಇರಬೇಕು, ಉಪಯೋಗ ಮಾಡಿಕೊಂಡು ಅಂತ ತಿಳಿಸ್ಕೊಡ್ತಾರೆ. ಪುಷ್ಪೇಭ್ಯ ಇವ ಷಟ್ಪದ ಸಾಯಂತನಂ ಶಸ್ತನಂ ವಾ ಮಧುಕರ ಮಧುಕರ ಶಿಕ್ಷಿತಂ ಅತಿ ಶಿಕ್ಷಿತಂ ಮತಿಂ ಉಪದಿಶತಿ ಸ್ತೋಕಮಿತಿ. ಮಾಧುಕರೀ ಮಧುಕರಸ್ಯ ವಿದ್ಯಮಾನ ಮೃತ್ಯುಂ ಸಮಾಧಿಶನ್. ಮುಂದೆ ಹೇಳ್ತಾರೆ, ಇನ್ನೂ ಅದ್ರ ಮುಗಿದಿಲ್ಲ, ಇನ್ನೊಂದು ಹೇಳ್ತಾರೆ, ಇನ್ನು ಕೆಲವೆಲ್ಲ ಹೇಳ್ತಾ ಕೊನೆ ಕೊನೆಗೆ 40-50 ಬರ್ತಾ ಇದೆ. ನಾಳೆ ಹಾಡದಲ್ಲಿ ಮುಗಿಯುತ್ತೆ. ನಾಳೆ ಪಾಠ ಇರೋದಿಲ್ಲ, ನಾಳೆ ಸಂಕ್ರಾಂತಿ ಆದ್ರಿಂದ ಪಾಠ ಇರೋದಿಲ್ಲ, ನಾಡಿದ್ದರಿಂದ ಮತ್ತೆ ಕಂಟಿನ್ಯೂ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾನಯಃ ಆನಂದ ತೀರ್ಥ ವರದೇ ದಾನವಾರಿಣಃ.